கர்ஷயந்த சரீரஸ்தம் ஆஹாரஸ்துபி சர்வஸ்ய த்ரிவிதோ பவதி ப்ரியஹ யஜ்ஞஸ்தபஸ்ததா தானம் ததா தானம் தேஷாம் பேதம் இமம் ஷ்ருணு ஆயுஸ்ஸத்வா பலாரோக்ய சுக ப்ரீதி விவர்தனாஹ ரஸ்யாஹ ஸ்னிக்தாஹ ஸ்திரா ஹ்ருத்யாஹ ஆஹாராஹ சாத்விக ப்ரியாஹ. அதுக்கெல்லாம் அர்த்தம் எடுத்தார். ப்ரீத்தி என்றேனோ ஆனந்தரிகா, தின் மேலும் திருப்தி இருவது, அதுக்கு பிரீத்தி எந்த கரீத்தாரு. ஆமேல ஹிருத்யத்வம் தர்ஷனே, நோடுத்திரலக்கே ಖುಷಿ ಆಗಬೇಕು, ಅದು ಹೃದ್ಯ ಅಂತ ಕರೀತಾರೆ. ನೋಡುತ್ತಿರಲಿಕ್ಕೆ ಮನಸ್ಸಿಗೆ ಸಂತೋಷವಾದರೆ ಹೃದ್ಯ, ಅದು ತಿಂದ ಮೇಲೆ ಆನಂದ ಕೊಟ್ಟರೆ ಪ್ರೀತಿ. ಸ್ಥಿರಾಶ್ಚ ನ ತದೇವ ಪಕ್ವಾ ಭವಂತಿ, ಸ್ಥಿರ ಅಂತ ಹೇಳಿದ್ರೆ ತಕ್ಷಣ ಜೀರ್ಣ ಆಗೋದಲ್ಲ, ಸ್ಲೋಲಿ ಜೀರ್ಣ ಆಗೋದಕ್ಕೆ ಸ್ಥಿರ ಅಂತ ಕರೀತಾರೆ. ತಥಾ ಹಿ ಆಜ್ಯಾದಯ, ಯಾವುದು ಅಂದರೆ ತುಪ್ಪ ಮೊದಲಾದವುಗಳು ಅವೆಲ್ಲ ಆ ರೀತಿ ಇರೋದ್ರಿಂದ ಸ್ಥಿರವಾದ ಪದಾರ್ಥ ಅಂತ ಹೇಳ್ತಾರೆ ಅದಕ್ಕೆ. ಆದ್ದರಿಂದ ತುಪ್ಪದಲ್ಲಿ ಕರೆದಾಗ ಅದರ ಲೈಫ್ ಜಾಸ್ತಿ, ಸ್ಥಿರ. ಎಣ್ಣೆ ತುಪ್ಪಗಳಲ್ಲಿ ಕರೆದ ನೀರಲ್ಲಿ ಬೇಯಿಸಿದಾಗ ಬೇಗ ಹಳಸುತ್ತೆ, ಇದರಲ್ಲಿ ಕರೆದಾಗ ವಾರಗಟ್ಟಲೆ ಇರುತ್ತೆ. ಆ ದೃಷ್ಟಿಯಲ್ಲಿ ಸ್ಥಿರ, ಅದ್ರ ಗುಣ ಸ್ಥಿರ ಅಂದರೆ ಅರ್ಥ ಏನು, ಒಳಗೂ ಕೂಡ ಸ್ಥಿರವಾಗಿರುತ್ತೆ ಅಂತ. ಹೊರಗೇನು ಸ್ಥಿರಕಾರ ಇರುತ್ತೋ ಒಳಗೂ ಕೂಡ ಅದು ಲಾಂಗ್ ಎಫೆಕ್ಟ್ ಕೊಡುತ್ತೆ ಅಂತ ತಾತ್ಪರ್ಯ. ಪ್ರೀತಿ ವಿವರ್ಧನಾಹ ಹೃದ್ಯಾಹ ಇತ್ತೇತಯೋ ಅರ್ಥ ಭೇದಮಾಹ ಪ್ರೀತಿ ರೀತಿ ಆನಂತರಿಕೇತಿ. ರಫ್ಲಿ ಪ್ರೀತಿ ಅಂದರೂ ಒಂದೇ, ಹೃದಯ ಅಂದರೂ ಒಂದೇ, ಸುಹೃನ್ ಮಿತ್ರ ಇದ್ದ ಹಾಗೆ. ಸೂಕ್ಷ್ಮ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೆ ಈ ಮಾತು ಹೇಳಿದರು. ಠನ್ ಪ್ರತ್ಯಯಾಂತಂ, ಅಲ್ಲೇನು ಬಂತು, ಪ್ರೀತಿ ಆನಂತರಿಕಾ ಅಂತ ಹೇಳಬೇಕಾದ್ರೆ ಪದ ಹೇಗೆ ಬಂತು ಅಂದರೆ, ಯಥನ್ ಪ್ರತ್ಯಯದಿಂದ ಬಂದಿದ್ದು ಕಾಗ ಆ ಪದ ಬಂದಿದೆ, ಆನಂತರಿಕಾ ಅಂತ ಬಂದಿದೆ. ಸೇವಾ ವ್ಯವಹಿತ ಕಾಲೇ ಇತ್ಯರ್ಥ. ಏನು ಹಾಗೆಂದರೆ, ಸೇವಾ ವ್ಯವಹಿತ ಅವ್ಯವಹಿತ, ಸೇವಾ ಅವ್ಯವಹಿತ ಅಂದರೆ ಇಮ್ಮಿಡಿಯೇಟ್, ಸೇವಾ ಅಂದರೆ ಸೇವನೆ ಅಂತ ಅರ್ಥ. ಸೇವೆ ಅಂದರೆ ಸೇವನೆ ಮಾಡ್ತಿರ್ಲಿಕ್ಕೇನೆ, ವಿಥೌಟ್ ಎನಿ ಮೀಡಿಯೇಷನ್ ಇಂಟರ್ಮೀಡಿಯೇಟ್ ಬರೋದೊಂದು, ಸ್ವಲ್ಪ ತಡವಾಗಿ ಬರೋದೊಂದು, ತಕ್ಷಣ ಬಂದರೆ ಅದು ಆಮೇಲೆ ಇದ್ದರೆ ಅದು ಪಕ್ವ. ಈ ರೀತಿಯಲ್ಲಿ ಅರ್ಥವನ್ನೇ, ಪಕ್ವವಾಗಿದ್ದರೆ ಸ್ಥಿರ. ಆಹಾರಾಣಾಂ ಕ್ಷಣಿಕಾನಾಂ ಅಭಾವಾತ್ ಕಥಂ ಸ್ಥಿರಾಹ ಇತಿ ವಿಶೇಷಣಂ ಇತ್ಯತಃ ಆಹಾ. ಯಾವುದೇ ಆಹಾರ ಸ್ವಲ್ಪ ಕೆಲಸ ಮಾಡೇ ಮಾಡುತ್ತಲ್ಲ ಅಂತ ಕೇಳಿದರೆ ಹಾಗಲ್ಲ, ತುಂಬ ಹೊತ್ತು ಮಾಡೋದಕ್ಕೆ ಸ್ಥಿರ ಅಂತ ಕರೀತಾರೆ. ಸ್ವಲ್ಪ ಹೊತ್ತು ಮಾಡೋದು ಬೇರೆ, ತುಂಬ ಹೊತ್ತು ಮಾಡೋದು ಬೇರೆ. ಸ್ಥಿರಾಶ್ಚ ಇತಿ ಚಸ್ತ್ವರ್ಥ, ಅಲ್ಲಿ ಚ ಅಂತಿದೆ, ಚ ಶಬ್ದಕ್ಕೆ ತೂ ಅಂತ ಅರ್ಥ, ಚಹ ತೂ ಅರ್ಥ, ಚಸ್ತ್ವರ್ಥ. ಪ್ರಸಿದ್ಧ ಸ್ಥೈರ್ಯ ವ್ಯಾವರ್ತಯತಿ ತದೈವ ಅಚಿರಕಾಲೇಯೇವಾ ಪಕ್ವಾಹ ನಿವೃತ್ತ ಪಾಕಾಹ ಚಿರಕಾಲಂ ದೇಹೇ ಗುಣಪ್ರದ ಇತ್ಯರ್ಥ. ದೇಹದೊಳಗೆ ಬಹು ಹೊತ್ತು ಗುಣವನ್ನು ಉಂಟು ಮಾಡೋದಕ್ಕೆ ಸ್ಥಿರ ಸ್ಥಿರ ಅಂತ ಕರೀತಾರೆ. ಅಸಂಭವ ಪರಿಹಾರಾಯ ತಾನ್ ಉದಾಹರತಿ ತಥಾ ಹೀತಿ. ಅದು ಎಲ್ಲಿದೆ ಅಂತ ಕೇಳಿದರೆ, ಆಜ್ಯಾದಯ ತುಪ್ಪ ಮೊದಲಾದವುಗಳಲ್ಲಿ ಗುಣ ಇರೋದ್ರಿಂದ ಅವೆಲ್ಲ ಸ್ಥಿರ ಆಹಾರ ಅಂತ ಹೇಳಿದ್ರೆ, ಸ್ಥಿರ ಆಹಾರ. ಆನಂತರಿಕಿ ಇತಿ, ಆನಂತರಿಕಿ ಅಂತ ಆಗಬೇಕಾಗಿತ್ತು, ರಾಯರು ಬರೀತಾರೆ ಆನಂತರಿಕ ಅಂತ ಯಾಕಾಯಿತು, ಆನಂತರಿಕಿ ಅಂತ ಆಗಬೇಕಲ್ಲ ಸ್ತ್ರೀಲಿಂಗದಲ್ಲಿ ಅಂದರೆ, ಇಲ್ಲ ಈ ಸೂತ್ರದಿಂದ ಟಿಡ್ಡಾಣನ್ ನಿತ್ಯ ಸೂತ್ರದಿಂದ ಅದಕ್ಕೆ ಆನಂತರಿಕಾ ಅಂತ ಬಂತು, ಇದು ಆನಂತರಿಕಿ ಅಂತ ಆಗ್ತಿತ್ತು ಅಂತ ಅರ್ಥ. ಹೃದ್ಯಂ ಪಶ್ಚಾನ್ ಮನೋಹಾರಿ ಪ್ರಿಯಂ ತತ್ಕಾಲ ಸೌಖ್ಯಂ ಇದೆ ತಾತ್ಪರ್ಯ ವಚನಾದಿತ್ಯರ್ಥ. ಆಚಾರ್ಯರು ಹೃದಯ ಶಬ್ದಕ್ಕೆ ಅರ್ಥ ಹೇಳಿದರು, ಪ್ರಿಯಕ್ಕೂ ಅರ್ಥ ಹೇಳಿದರು, ಇಲ್ಲಿ ಕೊಟೇಶನ್ ಕೊಟ್ಟಿಲ್ಲ, ಗೀತಾ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ರಾಯರಲ್ಲಿ ಕೋಟ್ ಮಾಡ್ತಾರೆ. ಹೃದ್ಯಂ ಪಶ್ಚಾತ್ ಮನೋಹಾರಿ, ಹೃದ್ಯಂ ಪಶ್ಚಾತ್ ಮನೋಹಾರಿ, ತಿಂದಾದಮೇಲೆ ಮನಸ್ಸಿಗೆ ಆನಂದ ಕೊಟ್ಟರೆ ಅದು ಹೃದಯ. ಪ್ರಿಯಂ ತತ್ಕಾಲ ಸೌಖ್ಯದಂ, ನೋಡ್ತಿರ್ಲಿಕ್ಕೆ ಖುಷಿ ಕೊಟ್ಟರೆ ಏನದು, ತತ್ಕಾಲ ಸೌಖ್ಯದಂ, ಆ ಕಾಲಕ್ಕೆ ಸೌಖ್ಯ ಉಂಟು ಮಾಡತಕ್ಕಂಥದ್ದು ಪ್ರಿಯ. ಇತಿ ತಾತ್ಪರ್ಯ ವಚನಾದಿತ್ಯರ್ಥ ನಿವೃತ್ತಿ ಇತಿ ನಿಷ್ಫಲ ಇತ್ಯರ್ಥ. ಔಷಧಿಗಳು ಮೇಲ್ನೋಟಕ್ಕೆ ಏನಲ್ಲವೋ, ಹೃದಯ ಅಲ್ಲ, ಬಟ್ ಏನದು, ನಿಧಾನ ಔಷಧಿ ಕೆಲಸ ಮಾಡಿಬಿಟ್ಟು ಆಮೇಲೆ ಎಫೆಕ್ಟ್ ಒಳ್ಳೆ ಎಫೆಕ್ಟ್ ಕೊಡುತ್ತೆ, ಕೆಲವು ನೋಡೋದಕ್ಕೆ ಭಾರಿ ಚೆನ್ನಾಗಿರುತ್ತೆ ವಿಷ ಅದು, ಆಮೇಲೆ ಸುಖ ಕೊಡೋದಿಲ್ಲ. ಅದಕ್ಕೆ ಹೊರಗಿರೋದು ಬೇರೆ, ಒಳಗೆ ಕಾಣೋದು ಬೇರೆ ಅಂತ ಹೇಳ್ತಾ ಎರಡನ್ನೂ ತಿಳಿಸಿದರು. ಪಕ್ವ ಅಂದರೆ ಏನು, ಬೇಯಿಸಿರೋದು ಅಂತ. ನಿವೃತ್ತಿ ಇಲ್ಲಿದೆ, ನಿವೃತ್ತ ಪಾಕ ಅಂದರೆ ಆ ಪಾಕದ ಗುಣ ಹೋಗಿಬಿಡೋದು, ಬೇಗ ಹಳಸೋದು ಅಂತ ಅರ್ಥ. ಪಾಕದ ಗುಣ ಅನ್ನ ಇದೆ, ಮೂರು ತಾಸಿಗೆ ಅದು ಹೊರಟೋಯ್ತು, ಆದರೆ ಕರದ ಪದಾರ್ಥ ಜಾಸ್ತಿ ಹೊತ್ತಿರುತ್ತೆ, ಅದ್ರ ಪಕ್ವವಾದ ಗುಣ ಹೆಚ್ಚತ್ತಿರ ರಿಟೈನ್ ಆಗಬೇಕದು, ಅಲ್ಲೂ ರಿಟೈನ್ ಆಗಬೇಕು, ತಿಂದಮೇಲೆ ವರ್ಕ್ ಮಾಡಬೇಕು. ಅದು ಯಾವುದು ಕೂಡ ಅಷ್ಟಿದೆ, ಸಿಂಪಲ್ ಅದು. ಯಾವುದೇ ಮರದ ಪದಾರ್ಥಗಳು ಹೆಚ್ಚು ಲೈಫ್ ಜಾಸ್ತಿ ಅಂದರೆ ಮರದ ಲೈಫ್ ಜಾಸ್ತಿ, ಅದ್ರ ಪದಾರ್ಥ ಲೈಫ್ ಜಾಸ್ತಿ, ಅರ್ಥ ಆಯ್ತಾ. ಅದ್ರಲ್ಲಿ ಬೆಳೆಯೋದು ಸ್ಥಿರವಾದ ಪದಾರ್ಥದಲ್ಲಿ ಬೆಳೆದಾಗ ಅದು ಸ್ಥಿರವಾಗಿರೋದು, ಲಘುವಾಗಿ ಬಿಡೋದಾಗ ಏನಾಗುತ್ತದೋ, ಬೇಗ ಜೀರ್ಣ ಆಗುತ್ತೆ, ಅರ್ಥ ಆಯ್ತಾ. ಯಾವುದು ಬೇಗನೋ ಅದು ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಲಾಂಗ್ ಲೈಫ್ ಇರೋ ಪದಾರ್ಥಗಳು ತಿಂದಾಗ ನಮಗೂ ಲಾಂಗ್ ಲೈಫ್ ಇರೋ ಸಿಂಪಲ್ ಲಾಜಿಕ್ ಅದು, ಅರ್ಥ ಆಯ್ತಾ? ವಸ್ತುವಿನ ಗುಣ ಅಂತ ನೋಡ್ತೀವಲ್ಲ ಹಾಗೆ, ದೇವ್ರು ಎಲ್ಲದ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ, ಅದನ್ನೆಲ್ಲ ನಮಗೆ ಸ್ಟಡಿ ಮಾಡಿ ತಿಳ್ಕೊಳೋಕೆ ಆಗೋದಿಲ್ಲ ಅಂತ ಲಿಸ್ಟ್ ಕೊಟ್ಬಿಡ್ತಾರೆ. ಇದೆಲ್ಲ ಥಿಯರಿ ಇದು. ಈಗ ಉದಾಹರಣೆ ಇವೆಲ್ಲ ಬರುತ್ತೆ ಅಂತ ಸ್ಮೃತಿಗಳಲ್ಲಿ ಹೇಳ್ತಾರಲ್ಲ, ಅದೆಲ್ಲ ಏನವೋ ಅನುಭವ ಎಂದು ಕಂಡುಕೊಂಡಿದ್ದು. ಇದು ಜನರಲ್ ಸ್ಟೇಟ್ಮೆಂಟ್ ಇದ್ದಾಗ ಇದಕ್ಕೆ ತಕ್ಕಂತೆ ಆದರೆ ಅದು ಸ್ವೀಕಾರ ಮಾಡಿಬಿಡಿ ಅಂತ ಅರ್ಥ. ಜನರಲ್ ಆಗಿ ನಮಗೆ ಒಳ್ಳೆಯ ಆಹಾರ ಲಕ್ಷಣ ಹಿಡಿದಂತೆ ಆಯ್ತು. ಈಗ ಇದಿಷ್ಟು ಸಾತ್ವಿಕ ಆಹಾರದ ಲಕ್ಷಣ. ಕಟ್ಟು ಆಮ್ಲ ಲವಣ ಅತ್ಯುಷ್ಣ ಇದೆಲ್ಲ ಮಾಂಸಾಹಾರ ನೋಡಿದಕ್ಕೆ ಏನಾಗುತ್ತೆ, ಅವನಿಗೆ ಭಯಾನಕವಾದ ಅಸಹ್ಯ ಬಂದ್ಬಿಡುತ್ತೆ. ಅದು ಕೊಳತ ದುರ್ವಾಸನೆ ಅದು. ಈ ಮೂಲಂಗಿ ಮೊದಲಾದಗಳು ವಾಸನೆ ನೋಡೋದಕ್ಕೂ ಪುಸ್ತಕ ಇರೋದಿಲ್ಲ. ತಿನ್ಬೇಕಾದ್ರೂ ಸಂಕಟ. ಆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣೀರು ಬರುತ್ತೆ ಅಂತ ಪಾಪ ಅವ್ರಿಗೆ. ಹೆಚ್ಚವರಿಗೆ ಕಣ್ಣೀರು ಅಂತ ಹೇಳಿದರೆ ಅದು ಇಂಡಿಕೇಶನ್, ತಿನ್ನಬೇಡಿ ಒಳ್ಳೇದಲ್ಲ ಅಂತ ಹೇಳೋದಕ್ಕೆ. ಕಟ್ಟೊಮ್ಲ ರಮಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರಾಹ ರಾಜಸಸ್ಯ ಇಷ್ಟಾಹ ದುಃಖ ಶೋಕ ಆಮಯ ಪ್ರದಾಹ. ಅಲ್ಲಿ ನೋಡಿ ಆಯುಸ್ಸತ್ವ ಅಂತ ಹೇಳಿದರೆ ಇಲ್ಲಿ ದುಃಖ ಶೋಕ ಆಮಯ ಪ್ರದಾಹ. ಯಾವ ಆಹಾರ ದುಃಖಕ್ಕೆ ಕಾರಣನೋ, ಶೋಕಕ್ಕೆ ಕಾರಣನೋ, ಆಮಯ ಅಂದ ರೋಗಕ್ಕೆ ಕಾರಣನೋ, ಅದೆಲ್ಲ ಏನದು? ರಾಜಸಾಹಾರ. ರೋಗಾದಿಗೆ ಕಾರಣವಾಗೋದೆಲ್ಲ ರಾಜಸಾಹಾರ. ಅದು ಹೇಗಿರುತ್ತೆ ಅಂದರೆ ಕಟು ಆಮ್ಲ ಲವಣ ಅತಿ ಉಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಇವೆಲ್ಲ ಅದಕ್ಕೆ ಅಬ್ಜೆಕ್ಟಿವ್ಸ್. ಏನದು? ಕಟು ಆಮೇಲೆ ಆಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ. ಸರಿಯಾಗಿ ಓದ್ಕೋಬೇಕು. ಕಟು ಅಂದರೆ ಒಗರು ಅಂತ ಅರ್ಥ. ಅಡಿಕೆ ಗುಣ ಏನದು? ಒಗರದು. ಸಾಸಿವೆ ಕಟು. ಆಮೇಲೆ ಆಮ್ಲ ಹುಡಿ, ಅದೇ ಕಹಿನಲ್ಲೇ ವೆರೈಟಿ ಇದು, ಕಷಾಯ ಅಂತೀವಲ್ಲ ಆ ಥರ. ಲವಣ ಅತ್ಯುಷ್ಣ, ಅವಾಗ ಒಂದು ಪದ ಬರುತ್ತೆ ನಮಗೆ. ಹಾಗಿದ್ರೆ ಹುಡಿ ತಿನ್ನಲೇಬಾರ್ದು, ಉಪ್ಪೆ ತಿನ್ನಬಾರ್ದು ಅಂತ ಹೇಳಿದರೆ ಅತಿ ಅಂತ ಮುಂದಿದೆ ಎಲ್ಲ ಕಡೆ ಸೇರಿಸ್ಕೋಬೇಕಾದ್ರೆ. ಅತಿ ಕಟು, ಅತಿ ಲವಣ, ಅತಿ ಆಮ್ಲ, ಅತಿ ಉಷ್ಣ, ಅತಿ ತೀಕ್ಷ್ಣ, ಅತಿ ರೂಕ್ಷ, ಅತಿ ವಿದಾಹಿ, ಎಲ್ಲ ಅತಿ ಅತಿ ಸೇರಿಸ್ಕೊಂಡ್ಬಿಟ್ಟಾಗ ಏನಾಗುತ್ತದೋ? ರಾಜಸಾಗತ್. ಸಾತ್ವಿಕ ಆಹಾರನೇ ಜಾಸ್ತಿ ತಿಂದರೆ ಏನಾಗುತ್ತದೋ? ರಾಜಸಾಗತ್. ಎಷ್ಟು ತಿನ್ಬೇಕು ಅಷ್ಟು ತಿಂದರೆ ಸರಿ, ರಾಜಸ್ ಇನ್ನೂ ಜಾಸ್ತಿ ಇದ್ರೆ ತಾಮಸ ಆಗತ್ತೆ. ಒಳ್ಳೆ ಆಹಾರ ಕೂಡ ಯುಕ್ತ ಆಹಾರ ವಿಹಾರಸ್ಯ, ಒಳ್ಳೆ ಆಹಾರ ಕೂಡ ಎಷ್ಟು ತಿನ್ನಬೇಕೋ ಮಿತವಾಗಿ ತಿನ್ನಬೇಕು, ಹೆಚ್ಚು ತಿನ್ನಬಾರ್ದು. ರಾಜಸಾಹಾರನ ಅನಿವಾರ್ಯ ಬಂದ ತಿನ್ನಬೇಕು, ತಾಮಸ ಆಹಾರ ತಿನ್ನಲೇಬಾರ್ದು. ಮೂರು ಭಾಗ ಅದು. ಸಾತ್ವಿಕ ಆಹಾರ ಯುಕ್ತವಾಗಿರಬೇಕದು. ಆ ಕಾಲಕ್ಕೆ ಅದು ಕಾಲತಃ ಯುಕ್ತ, ದೇಶತಃ ಯುಕ್ತ, ಗುಣತಃ ಯುಕ್ತ, ಅದೆಲ್ಲ ಯುಕ್ತವಾಗಿದ್ದರೆ ಅದು ಸರಿಯಾದ ಆಹಾರ. ಇಲ್ಲವಾದ್ರೆ ಹೆಚ್ಚಿಲ್ಲ. ಹಾಂ, ಏನಂತ? ಹೌದು, ಡಾಕ್ಟರ್ ಎಲ್ಲರೂ ಹೇಳ್ತಾರೆ ಔಷಧಿ ಮೊಟ್ಟೆ ತೊಗೊಂಡ್ಬಿಟ್ರೆ ದಿವಸ ಎಕ್ಸ್ಪೀರಿಯನ್ಸ್ ತೊಗೊತಾನೆ, ಒಟ್ಟಿಗೆ ಒಂದು 20 ತೊಗೊಂಡ್ಬಿಟ್ರೆ ಹೋಗೇ ಬಿಡ್ತಾರೆ, ಮತ್ತೆ ಹೇಳೋದೇ ಅಲ್ವ. ಏನ ಹಾಂ, ಅದು ಹೇಳಿದ್ನಲ್ಲ, ಸ್ವಲ್ಪ ಇದ್ರೆ ದೋಷ ಇಲ್ಲ. ಅದು ಭಾರಿ ಖಾರ ಇದ್ರೆ ಏನದು? ರಾಜಸ. ಮೀಡಿಯಂ ಇರಬೇಕು, ಅದು ತಿನ್ನಕ್ಕೆ ಆಗೋದಿಲ್ಲ. ಅಷ್ಟಿದ್ರೆ ಒಳ್ಳೇದೇನೆ, ಅತಿ ಇಲ್ಲದೆ ಹೋಗಿಬಿಟ್ರೆ. ಇವೆಲ್ಲವೂ ಶ್ರೇಷ್ಠರೇ. ಸುಮ್ಮನೆ ಓದ್ಕೊಂಡ್ಬಿಟ್ಟಾಗ ಏನು ಹೇಳಿ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಅಂತ ಹೇಳ್ಕೊತಾರೆ, ಹಾಗೆ ಹೇಳಿಲ್ಲ. ಯಾತ ಯಾಮಂ ಗತ ರಸಂ, ಒಟ್ಟು ರಿಸಲ್ಟ್ ಏನಂದ್ರೆ ದುಃಖ ಶೋಕ ಆಮಯ. ಹುಟ್ಟು ನಮ್ಗೆ ಅತಿಯಾದಾಗ ದುಃಖ ಉಂಟೆ ಮಾಡುತ್ತೆ, ಅದು ಸರಳ. ಅದು ಅತಿ ದುಃಖ, ದುಃಖ ಉಂಟು ಮಾಡೋದಕ್ಕೆ ಅತಿ ಆಗಿದ್ರೆ ದುಃಖನೂ ಬರುತ್ತೆ, ಶೋಕ. ದುಃಖ ಶೋಕಕ್ಕೇನು ವ್ಯತ್ಯಾಸ ಅಂದರೆ, ಅದು ವ್ಯತ್ಯಾಸ ಹೇಳಿದ್ರಲ್ಲ ಹಾಗೆ, ತಕ್ಷಣ ಆದರೆ ದುಃಖ, ರಿಪೀಟೆಡ್ಲಿ ಆದರೆ ಶೋಕ. ಕೆಲವು ವಸ್ತು ಕಳ್ಕೊಂಡ್ಬಿಡ್ತಾನೆ, ಅವಾಗ ದುಃಖ ಆಗುತ್ತೆ. ಆಮೇಲೆ ಏನಾಗುತ್ತೆ? ಸಿಕ್ಕಿಬಿಡುತ್ತೆ, ದುಃಖ ಹೊರಟೋಯ್ತು. ಆಮೇಲೆ ಕೆಲವು ಸಿಗೋದೇ ಇಲ್ಲ, ನೆನೆಸ್ಕೊಂಡು ಅಂತ ಇರ್ತಾ ಅದಿದ್ದೆ ಅನ್ಕೋತಾ ಇರ್ತಾ. ಅದೇನದು? ಶೋಕ. ನಿರಂತರವಾಗಿದ್ದರೆ ಶೋಕ, ಆ ಕಾಲಕ್ಕೆ ಬಂದರೆ ಏನದು? ದುಃಖ. ಒಂದು ಮುಟ್ಟಿದ ಬಿಸಿ ಹತ್ತಿ ತಕ್ಕೊಂಡ್ಬಿಟ್ಟ ವಾಪಸ್, ಆರೋಯ್ತು, ಹೊರಟೋಯ್ತು. ಅದು ಕೆಲವು ಒಳಗೆ ಭಾಳ ಇಂಜುರಿ ಮಾಡಿ ಹಾಗೆ ಉಳ್ಕೊಂಡ್ಬಿಡುತ್ತೆ, ಅದೇನದು? ಶೋಕಕ್ಕೆ ಕಾರಣ ಆಗುತ್ತೆ. ಯಾವುದು ಮನಸ್ಸಿಗೆ ಅಭಿಮಾನ ಜಾಸ್ತಿ ಇರುತ್ತೋ ಅದು ಶೋಕಕ್ಕೆ ಕಾರಣ, ಬರೀ ದೇಹಕ್ಕಾದಾಗ ದುಃಖಕ್ಕೆ ಕಾರಣ. ಆಹಾರ ರಾಜಸಸ್ಯ ಇಷ್ಟಾಹ ದುಃಖ ಶೋಕ ಆಮಯ ಪ್ರದಾಹ ಯಾತ ಯಾಮಂ ಗತ ರಸಂ ಪೂತಿ ಪರಿಯುಷಿತಂಚ ಯತ್ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತ ಯಾಮಂ ಗತ ರಸಂ ಪೂತಿ ಪರಿಯುಷಿತಂಚ ಯತ್ ಉಚ್ಛಿಷ್ಟಂ ಅಪಿ ಚ ಅಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ತಾಮಸರಿಗೆ ಎಷ್ಟು ಹೇಳ್ತಾರೆ ನೋಡಿ. ಯಾತ ಯಾಮಂ, ಯಾಮ ಮಾಡಿ ಒಂದು ಯಾಮ ಆಗಿಬಿಟ್ರೆ ಯಾತ ಯಾಮ. ಮೂರು ತಾಸು ಆದಮೇಲೆ ತೊಗೊಂಡ್ರೆ ಏನದು? ತಾಮಸ ಆಹಾರ ಅಂತ ಕರೀತಾರೆ. ಮೂರು ತಾಸು ಆದಮೇಲೆ ತಾಮಸ ಆಹಾರ ತೊಗೊಳ್ಬಾರ್ದು. ಗತ ರಸಂ, ಅದರ ರಸ ಹೋಗಿಬಿಟ್ರೆ. ರಸ ಹೋಗೋದು ಅಂದ್ರೆ ಏನು? ಅದು ಎಕ್ಸ್ಪೆಕ್ಟೆಡ್ ರಸ ಇರುತ್ತೆ, ಆ ರಸ ಬರ್ದ ಹೋದ್ರೆ ಏನದು? ಉದಾಹರಣೆ ಹಾಲು ಹುಡಿ ಆಯಿತು, ಅದೇನದು? ಗತ ರಸ. ಅದು ಮೊಸರಾಗಿಲ್ಲ, ಕೆಟ್ಟೋಗಿದೆ, ಹುಡಿ ಬಂದ್ಬಿಡುತ್ತೆ. ಏನದು? ಗತ ರಸ ಅಂದರೆ ಯಾವ ರಸ ಅದರಲ್ಲಿ ಇರಬೇಕು ಆ ರಸ ಅದರಲ್ಲಿ ಇಲ್ಲ, ಅದು ಗತ ರಸಂ. ಪೂತಿ ಅಂದರೆ ವಾಸನೆ ಬರೋದು, ಹಳಸಿತ್ತು. ಪರಿಯುಷಿತಂ, ಪರಿಯುಷಿತಂ ಅಂದರೆ ಮರುದಿಸಿತ್ತು. ಅದು ಪೂತಿ ಅಂದರೆ ವಾಸನೆ ಬಂದೋಗ್ಬಿಟ್ಟಿದೆ, ಇದು ವಾಸನೆ ಬಂದಿಲ್ಲ, ಒಂದು ದಿವಸ ಆಗಿದೆ ಅಷ್ಟೇನೆ. ಒಂದು ದಿವಸ ಆಗಿದ್ರು ಕೂಡ ಏನಲ್ಲ, ಇವತ್ತು ರೆಫ್ರಿಜರೇಟರ್ ತೆಗಿತಾರೆ, ಏನದೆಲ್ಲ ಪೂರ್ತಿ ಆಗದೆ ಇರೋ ಪರಿಷಿತ. ಅದು ಪರಿಷಿತ ಅಂದರೆ ಮಾಡಿ ಒಂದು ದಿವಸ ಆಗೋಗ್ಬಿಟ್ರೆ ಅದೇನಾಗುತ್ತೆ, ಪರಿಷಿತ ಆಗುತ್ತೆ. ಎತ್ತೆ ಮತ್ತೆ ಜೊತೆ ಉಚ್ಛಿಷ್ಟಂ, ಇನ್ನೊಬ್ಬರ ಎಂಜಲು. ಆಮೇಲೆ ಅಮೇಧ್ಯಂ, ಅಮೇಧ್ಯ ಅಂದರೆ ಮೇಧಃ ಯಜ್ಞ ಇತಿ ಪ್ರೋಕ್ತ, ಗೊತ್ತಾಯ್ತಾ? ಆ ಯಾಜ್ಞೇಯಂ ಮೇಧ್ಯಂ ಉಚ್ಯತೆ, ಆಚಾರ್ಯ ಚಾಂದೋಗ್ಯದಲ್ಲಿ ಹೇಳ್ತಾರೆ. ಮೇಧ ಅಂದರೆ ಅಶ್ವಮೇಧ, ಮೇಧ ಅಂದರೆ ಯಜ್ಞ, ಮೇಧ್ಯ ಅಂದರೆ ಯಜ್ಞಕ್ಕೆ ಯೋಗ್ಯ, ಅಮೇಧ್ಯ ಅಂದರೆ ಯಜ್ಞಕ್ಕೆ ಅಯೋಗ್ಯ. ಯಾವ ಪದಾರ್ಥ ಯಜ್ಞಕ್ಕೆ ಬರೋದಿಲ್ಲ ಅದೆಲ್ಲ ಏನದು ಅಮೇಧ್ಯ ಅಂತ ಕರೀತಾರೆ ಅದನ್ನು. ತಾಮಸಾಹಾರ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತೆ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಇದು ತಾಮಸರಿಗೆ ಪ್ರಿಯವಾದ ಆಹಾರ. ಇಷ್ಟು ಭಾಗ ಮಾಡಿದರು. ಯಾತಯಾಮ ಗತರಸ ಪೂತಿ ಪರ್ಯುಷಿತ, ನಮಗೆಲ್ಲ ಸಮಸ್ಯೆಗಳು ಬರುತ್ತಾಗ ದೊಡ್ಡ ದೊಡ್ಡ ಸಮಾರಾಧನೆ ಮಾಡಬೇಕಾದ್ರೆ ಬೆಳಿಗ್ಗೆ 3 ಗಂಟೆ ಕಡೆಗೆ ಶುರು ಮಾಡಿಬಿಟ್ಟಿರ್ತಾರೆ, ಮಧ್ಯಾಹ್ನ 2 ಗಂಟೆ ಹೊತ್ತಿ ಬಡಿಸ್ತಾರೆ. ನಾರ್ಮಲ್ ಕೆಲವು 12, 2, 4 ಆಗಿಬಿಡುತ್ತೆ. ಮತ್ತೆ ಏನಾಯ್ತು ಅಂತ ಕೇಳಿದರೆ ಅದೆಲ್ಲ ಪ್ರಾಕ್ಟಿಕಬಲ್ ಹೇಳ್ತಾರೆ, ಯಾವುದು ನಮ್ಮ ಜನಕ್ಕೆ ಇದಿಲ್ಲ. ಕೊನೆಯ ಅಡುಗೆ ಮಾಡಿ 3 ತಾಸು ಆಗಬಾರ್ದು, ಕೊನೆಯದು ಕೊನೆಯದಿರುತ್ತಲ್ಲ ಅದು ಮಾಡಿ 3 ತಾಸು ಲಾಸ್ಟ್ ಐಟಮ್. ಮೊದಲಿಂದ ಶುರು ಮಾಡಿಬಿಟ್ರೆ ಮಾಡ್ತಾನೆ ಇರಬೇಕಾಗುತ್ತೆ, ಮುಗಿಯೋದಿಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕೇನೆ ಕೊನೆಯ ಐಟಮ್ ಮಾಡಿ 3 ತಾಸು ಆದಮೇಲೆ ಅದು ಪೂರ್ತಿ ಏನಾಗುತ್ತದೆ, ಅದಿಷ್ಟು ಯಾತಾಯಾಮ ಅಂತ. ಅದಿಷ್ಟು ಯಾತಾಯಾಮ, ಆ ಲಿಂಕ್ ಇದ್ರೆ ಏನಲ್ಲ ಅದು ಯಾತಾಯಾಮ ಅಲ್ಲ. ಪೂತಿ ಅಂದ್ರೆ ವಾಸನೆ ಅಂತ ಅರ್ಥ, ಪೂತಿ ವಾಸನೆ ಬರೋದು. ಭೂತ ಬೇರೆ, ಭೂತ ಭೂತಕ್ಕೂ ಸಂಬಂಧನೇ ಇಲ್ಲ. ಪೂತಿ ಅದು ಭೂತ, ಭೂತ ಅಂದ್ರೆ ಆಗೋಗಿರೋದು ಅಂತ ಅರ್ಥ, ಅಥವಾ ಇರೋದು ಅಂತ ಅರ್ಥ, ಪ್ರಾಣಿ ಅಂತ ಅರ್ಥ, ಬ್ರಹ್ಮಾದಿ ಅನೇಕ ಅರ್ಥ ಇದೆ ಅದಕ್ಕೆ. ಏನ ಅದು ಅಲ್ಲ ಅಲ್ಲ, ಮಾಡ್ತಾ ಮಾಡ್ತಾ ಹೋಗ್ತಾನೆ, ಕೊನೆಗೆ ಹಾಗಿಟ್ಕೋಬಾರ ಮತ್ತೆ ಕೊನೆ ಹಾಗಲ್ಲ. ಆ ಸೀರೀಸ್ ಮಾಡ್ತಾ ಮಾಡ್ತಾ ಹೋದಾಗ ಕೊನೆಯದೇ ಆಗಿಬಿಡ್ಬೇಕು ಅಷ್ಟೇ ಹೊರತು, ಇವ್ ಲಾಸ್ಟ್ ಗೊತ್ತಿಟ್ಟು ಆ ರೀತಿ ಮಾಡಕ್ ಹೋಗ್ಬಾರ್ದು. ಯಾವಾಗಲೂ ಕೂಡ ಸೀರಿಯಸ್ ಬ್ರೇಕ್ ಬರಬಾರ್ದು, ಸರ್ವಿಸ್ ಡಿಸ್ಕಂಟಿನ್ಯೂ ಆಗಬಾರ್ದು ತರಲ್ಲ. ಹಾಗೆ ಆ ರೀತಿ ಇದ್ರೆ ದೋಷ ಇಲ್ಲ. ಹೇಳಿದ್ನಲ್ಲ ಬರುತ್ತೆ ಅಂತ ಹೇಳಿದ್ರಲ್ಲ, ನೈವೇದ್ಯಕ್ಕೆ 2 ಭಾಗ ಮತ್ತೆ ಅದರಲ್ಲೂ ಅವತ್ತೇ ಮಾಡೋದು ಅತ್ಯುತ್ತಮ ಪಕ್ಷ. 1000 ಜನ ಇದ್ದ ಕಾಲಕ್ಕೆ ಅಷ್ಟೊತ್ತು ಮಾಡಕ್ ಆಗೋದಿಲ್ಲ, ಆದ್ರಿಂದ ನೈವೇದ್ಯಕ್ಕೆ ಮಾತ್ರ ಬೇರೆ ಮಾಡಿ ಅದು ಸೇರಿಸ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಆ ತುಪ್ಪದ ಪದಾರ್ಥ ಇತ್ಯಾದಿ ಮಾತ್ರ ಬೇರೆದಕ್ಕೆಲ್ಲ ಅಲ್ಲ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತೆ ಉಚ್ಛಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಕೆಲವು ಆಚಾರ್ಯ ಇಲ್ಲಿ ಹೇಳಿದ ಇದನ್ನು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, 2 ಕಡೆ ಹೇಳಿದ್ರೆ ಧಿಕಾರ ಬೇರೆ ಕಡೆ ಬೇರೆಗಂತಲ್ಲಿ ಹೇಳಿರ್ತಾರೆ. ಅದನ್ನೆಲ್ಲ ರಾಯರು ಒಂದೇ ಕಡೆ ಕಲೆಕ್ಟ್ ಮಾಡಿಬಿಟ್ಟು ಗೀತಾವರ್ತಿ ಒಟ್ಟಿಗೆ ಸೇರಿಸಿಬಿಡ್ತಾರೆ. ರಾಯರು ವಿದ್ಯಾಧರಾದರು ಇಬ್ಬರು ಹಾಗೆ ಬರೀತಾರೆ. ಉಚ್ಛಿಷ್ಟಮಪಿ ಚಾಮೇಧ್ಯಂ ಅಫಲ ಇಲ್ಲೂ ಕೂಡ ತುಂಬ ಸ್ವಾರಸ್ಯ ಇದೆ. ಈಗ ತುಂಬ ದಿನ ಓದ್ತೇನೆ, ಗೀತಾನ ಬಯ್ಯೋರಿದ್ದಾರೆ, ಮತ್ತೆ ಭಗವದ್ಗೀತೆಗೆ ನಮಸ್ಕಾರ ಅಂತ ಪುಸ್ತಕ ಇದೆ ಒಂದು. ನಮಸ್ಕಾರ ಅಂದರೆ ಬಯ್ಯೋದು ಅಂತ, ನಿಮಗೆ ದೊಡ್ಡ ನಮಸ್ಕಾರ ಅಂತಾರಲ್ಲ ಹಾಗೆ. ಅದರಲ್ಲಿ ಎಷ್ಟು ಅನ್ಯಾಯ ಇದೆ, ಶೂದ್ರ ಪಾಪ ಇನ್ನು ತಿಂತಾರೆ ಯಾತಾಯಾಮಾದಿಗಳನ್ನು, ಅವರು ತಾವು ಸ್ವಲ್ಪ ಬೈತೀರಿ ನೀವೀಗ, ಗೊತ್ತಾಯ್ತಾ? ಅದು ಗೀತಾ ಸುಟ್ಟುಬಿಡ್ರಿ ಅಷ್ಟೆ, ಅಲ್ಲಿಗೆ ಅಲ್ಲಿಗೆ ಪರಿಸರ ಗೀತಾ ಸುಟ್ಟುಬಿಡಿ. ಇವುದೇ ತಾಮಸ ಗುಣ ಅಂದ್ರೆ ಅದೇನೆ, ಅಲ್ಲಿ ಪದ ನೋಡಬೇಕು, ತಾಮಸ ಪ್ರಿಯಂ ಅಂತ ಹೇಳ್ತಾರೆ. ಎಂದೋ ಯಾರ್ದ ಮನೆಗೆ ಊಟಕ್ಕೆ ಹೋಗಿದ್ರೆ ಪಾಪ ಅವ್ರು ಹಲಸಿದ್ದೆ ಹಾಕಿಬಿಟ್ಟು ಊಟ ಬಿಡಾಗಿಲ್ಲ ತಿನ್ನಾಗಿಲ್ಲ ಸ್ಥಿತಿಯಲ್ಲಿರ್ತಾನೆ, ತಿಂದುಬಿಟ್ಟ. ಅದು ತಾಮಸ ಆಹಾರ ಅಲ್ಲ, ಯಾಕೆ ಪ್ರಿಯ ಅಲ್ಲ, ಅದು ಲೈಕಿಂಗ್ ಇರಬಾರ್ದು ಅದ್ರ ಬಗ್ಗೆ. ಅರ್ಥ ಆಯ್ತಾ? ಈಗ ಲೈಕಿಂಗ್ ಇದ್ದು ತಿಂದರೆ ಅದು ಆಹಾರನ ದೋಷ ಅಂತ ಕರೀತಾರೆ, ಲೈಕಿಂಗ್ ಇಲ್ಲದೆ ತಿಂದರೆ ದೋಷ ಅಲ್ಲ, ಅದು ಲೈಕಿಂಗ್ ಇಲ್ಲದೆ ತಿಂದಿದ್ದಲ್ಲ. ಅದಕ್ಕೆ ಶೂದ್ರರು ಆಹಾರ ತಿಂತಾರೆ ಅಂದರೆ ಅದು ಜಸ್ಟ್ ಬಿಕಾಸ್ ದೇ ಲೈಕ್ ಇಟ್ ಅಲ್ಲ, ದೇ ನೀಡ್ ಇಟ್ ಅಷ್ಟೇ, ಬೇರೆ ದಾರಿ ಇಲ್ಲ. ಅದು ಅವ್ರ ಆಹಾರ ರೀತಿ ಬಂದಿರೋ ತಿಂತಾರೆ ಹೊರತು ಪ್ರಿಯ ಆಗಬಾರ್ದು. ಅದೇ ರೀತಿ ಒಂದು ದಿವಸ ತುಂಬ ಯಾರ ಮನೆ ತುಂಬ ಹುಳಿ ಪದಾರ್ಥ ಮಾಡಿದ್ರು ಅದು ರಾಜಸ ಅಂತ ಬೈದು ಎದ್ದು ಹೋಗಬಾರ್ದು, ಗೀತಾ ವಿರುದ್ಧ ಮಾಡಿದ್ದೀರಿ ಹಾಗೆಲ್ಲ ಹೇಳಕ್ ಬರೋದಿಲ್ಲ. ಒಂದು ದಿವಸ ತಿಂದಷ್ಟು ಏನಾಗೋದಿಲ್ಲ, ಇವನು ಪ್ರಿಯ ಅಂತ ಆಗಲಿಲ್ಲ, ಅದು ಅಪ್ರಿಯನೇ. ಅದು ನಾನು ಲೈಕಿಂಗ್ ಇಲ್ಲದೆ ಹೋದರೂ ಕೂಡ ತಿನ್ಬೇಕಾಯ್ತು, ಪ್ರಿಯ ಅಲ್ಲ. ಯಾಕಂದ್ರೆ ಎಷ್ಟು ಲೈಕಿಂಗ್ ಇರುತ್ತೆ ಅಂದರೆ ಅವರಿಗೆ ಸಾರು ಹುಡಿ ಹಳಸ್ಬೇಕು ಅವರಿಗೆ, ಅದು ಚಾಲ ಸೇರೋದಿಲ್ಲ ಅವರಿಗೆ. ಏನು ಮಾಡ್ತಾರೆ, ಮರುದಿವಸಕ್ಕೆ ಕಳಿಸುತ್ತಲ್ಲ, ಮರುದಿವಸಕ್ಕೆ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ಹುಡಿ ಹಾಕಿಬಿಡ, ಅದಕ್ಕೆ ಮೊಸರು ಯೋಸನ ಹಾಕಿಬಿಡು, ಏನಾಗುತ್ತೆ ಅದಕ್ಕೆ ಹಳಸಿ ಹೋಗ್ಬಿಡುತ್ತೆ. ಆಗ ಸಾಯಂಕಾಲ ಬಾಯಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಅದಾಗಬಾರ್ದು. ಒಮ್ಮೆ ತಿನ್ನೋದು ಬೇರೆ, ಎಂಜಾಯ್ ಮಾಡ್ಕೊಡೋದು ಬೇರೆ. ಎಂಜಾಯ್ ಮಾಡಿದಾಗ ತಿಂದ್ರೆ ಅದೇನದು ತಾಮಸ ಸ್ವಭಾವ ಅಂತ ಅರ್ಥವ್ರು. ಸ್ವಭಾವ ಎಂಥದ್ದವರಿಗೆ ತಾಮಸ ನೇಚರ್ ಆದ್ದರಿಂದ ಹಾಗೆ ಬಿಹೇವ್ ಮಾಡ್ತಾರೆ. ಇವನು ಹಾಗೆಲ್ಲ ತಿಂದರೂ ಕೂಡ ಇಷ್ಟ ಇಲ್ಲದೆ ತಿಂತಾನೆ. ಇದು ಅರ್ಥ ಮಾಡ್ಕೊಂಡು ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾಗುತ್ತೆ. ಒಬ್ಬ ಪ್ರಿಯವಾದ ಸಾತ್ವಿಕನೇ ತಿಂತಾನೆ, ಬೈಕೋತ ತಿಂತಾನೆ, ತಿಂದಿದ್ದ ಸಾತ್ವಿಕವಾದರೂ ಕೂಡ ಲೇಕಿಂಗ್ ಇಲ್ಲ ಅವನಿಗೆ ಅದ್ರ ಬಗ್ಗೆ. ಏನು ಇಷ್ಟಪಡ್ತಾನೋ ಅವನೀಗ ತಾಮಸ ಇಷ್ಟಪಡ್ತಾನೆ. ಆದ್ದರಿಂದ ಸಾತ್ವಿಕ ಆಹಾರ ತಿಂದು ಮಾತ್ರ ಸಾತ್ವಿಕ ಅಂತ ಆಗಲಿಲ್ಲ, ತಾಮಸ ಆಹಾರ ತಿಂದು ಮಾತ್ರ ತಾಮಸ ಅಂತ ಆಗಲಿಲ್ಲ. ಪ್ರಿಯವಾಗಿದ್ದರೆ ಮಾತ್ರ ಆ ತಿನ್ನಲಿ ತಿಂದೇ ಇರಲಿ, ಒಳ್ಳೆ ಸಾರು ಊಟ ಮಾಡ್ತಾ ಕುಡಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ತಿಂತಾನೆ. ಅದು ಕೂಡ ಏನು ಅಂದ್ಕೊಂಡ್ಯಾರೋ ತಿಂತಾನಲ್ಲ, ಅದು ಕೂಡ ಏನದು ತಾಮಸನೇ. ಆಹಾರ ಏನಾಗಿಬಿಡುತ್ತದ, ತಾಮಸ ಗುಣ ಬಂದುಬಿಡುತ್ತದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರಿಯ ಅನ್ನೋ ಶಬ್ದ ಮರೆತು ಬಿಟ್ರೆ ಬೈಲಕ್ ಶುರುವಾಗತ್ತೆ. ಅವ್ರು ಪರಮಾತ್ಮ ತಿನ್ನೋರಿಲ್ಲ ಅಂತ ಹೇಳಲಿಲ್ಲ, ಪ್ರಿಯ ಅಂತ ಲೈಕ್ ಮಾಡೋರನ್ನ ಹೇಳಿರೋದ್ರಿಂದ ದೋಷ ಇಲ್ಲ. ಅದಕ್ಕೆ ಹಾಕಬಾರದು ಪ್ರಿಸರ್ವೇಟಿವ್. ಇವತ್ತು ಸೈಂಟಿಫಿಕಲಿ ತಪ್ಪೊಂದು ಪ್ರೂವ್ ಆಗಿಬಿಟ್ಟಿದೆ. ಪ್ರಿಸರ್ವೇಟಿವ್ಸ್ ಹಾಕಿದರೆ ಅದೇ ಒಂದು ವಿಷಯ. ಅದು ಆ್ಯಕ್ಚುಲಿ ಪ್ರಿಸರ್ವೇಟಿವ್ಸ್ ಹಾಕೋ ಪ್ರಸಂಗ ಮಧ್ಯೆ ಶಾಸ್ತ್ರದಲ್ಲಿ ಇದ್ದಿದ್ದರೆ ಎಲ್ಲ ಹಾಗೆ ಮಾಡಿಬಿಡ್ತಿದ್ರು. ಅವತ್ತಿಗವತ್ತೇ ತೊಗೊಳ್ಬೇಕು ಅಂತಲೇ ಹಾಗೆ ಮಾಡಿರೋದು. ಆಹಾರ ಪ್ರಿಸರ್ವೇಟಿವ್ ಮಾಡಲಿಕ್ಕೆ ಹೊರಟಾಗ ಏನು ಮಾಡ್ತೀರಿ ನೀವೀಗ? ಎಕ್ಸ್ಟರ್ನಲ್ ಫೋರ್ಸ್ ಉಪಯೋಗಿಸ್ತೀರಿ. ಅದು ನ್ಯಾಚುರಲ್ ಅಲ್ಲ, ಆಗೋದು ನ್ಯಾಚುರಲ್ ಅಲ್ಲ. ಅಂದಮೇಲೆ ನಿಮ್ಮ ದೇಹಕ್ಕೆ ಅದು ಹೊಂದೋದಿಲ್ಲ ಅಂತ ಅರ್ಥ. ಯಾವುದು ಇನ್ನೇ ಅನ್ಯಾಚುರಲ್ಲ ಅದು ನ್ಯಾಚುರಲಿ ನಿಮ್ಮನ್ನ ರೋಗಕ್ಕೆ ಕಾರಣ ಮಾಡುತ್ತೆ ಅಂತ. ಪ್ರಿಸರ್ವೇಟಿವ್ಸ್ ಉಪಯೋಗಿಸ್ಲೇಬಾರದು, ದೋಷ ಅದು. ಆ ದೋಷ ಅದಲ್ಲ, ಉಪಯೋಗಿಸ್ಲೇಬಾರ್ದು ಅದೆಲ್ಲ ಕೂಡ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ತಾರೆ, ಮಿನಿಮಮ್ ಮತ್ತೆ ಮಾಡೋದಕ್ಕೋಸ್ಕರ ಹಾಲು ಕೆಡಬಾರದು ಹೋದಲ್ಲೋ ಫ್ರಿಜ್ ಬದಲು ಗದ್ದೆಯಲ್ಲಿ ಇಟ್ಬಿಡ್ತಾರೆ, ಮಣ್ಣಿನ ಪಾತ್ರೆಯಲ್ಲಿ ಇಡ್ತಾರೆ. ಅದು ನ್ಯಾಚುರಲ್ ಫ್ರಿಜ್ ಕೆಲಸ ಮಾಡುತ್ತದೆ. ಯಾವ ರೀತಿ ಅಂತ ಕೇಳಿದ್ರೆ, ಈ ಸೈನ್ಸ್ನಲ್ಲಿರೋ ಡಿಸ್ಅಡ್ವಾಂಟೇಜ್ ಅದರಲ್ಲಿಲ್ಲ, ಇದೆಲ್ಲ ಅಡ್ವಾಂಟೇಜ್ ಇದೆ. ಬಟ್ ಎಲ್ಲದಕ್ಕೂ ಉಪಯೋಗಿಸ್ಬಾರ್ದು, ಯಾವುದಕ್ಕೆ ಉಪಯೋಗಿಸ್ಬೇಕು? ಅದನ್ನ ಹಾಲು ಮೊಸರು ಇಂಥದ್ದಕ್ಕೆ ಮಾತ್ರ. ಆ ರೀತಿ ಮಾಡಿದ್ರಿಂದ ನಮ್ಮ ವ್ಯವಸ್ಥೆ ಸರಿಯಾಗಿ ಮೇಂಟೈನ್ ಆಗ್ತಾ ಬಂತು. ಯಾವಾಗ ಅದಕ್ಕೆ ವೈಲೇಟ್ ಮಾಡ್ತಾರೆ ನೇಚರ್ನ, ಆಗ ಅದು ವಿರುದ್ಧ ಆಗೋದ್ರಿಂದ ಅದೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ಈ ಫ್ಲೋ ಹೋಗ್ಬೇಕಾದ್ರೆ ಅಡ್ಡಕಲ್ಲಿಟ್ಟರೆ ಅದು ಡೈವರ್ಟ್ ಮಾಡಿ ತಮ್ಮ ಏನು ಮಾಡುತ್ತೆ, ಅದು ಸರಿಯೋದು ಬಿಟ್ಟು ಸೈಡ್ ಫಲೋ ಶುರುವಾಗ. ಅದಕ್ಕೆ ನ್ಯಾಚುರಲ್ ಹಲ್ಲಿಗೆ ಬಿಟ್ಬಿಟ್ರೆ ಹಾಗೋ, ಅದು ಆರೋಗ್ಯನ ನ್ಯಾಚುರಲ್ ಆಹಾರ ಉಪಯೋಗಿಸ್ತಿದ್ರೆ ಯಾವ ದೋಷನೂ ಬರೋದಿಲ್ಲ. ಹಿಂದೆ ಎಲ್ಲ ಹಾಗೆ ಇದ್ದಿತ್ತು. ಇವತ್ತು ಜಸ್ಟ್ ಈ ಮುನ್ನೋರಿಗೆ ಗೊತ್ತಾಗೋದೇ ಇಲ್ಲ. ಅದು ಒಂದು 50 ವರ್ಷಗಳ ಕಾಲ ಕೆಟ್ಟ ಆಹಾರ ಬೇಕು ಅನ್ನೋ ಸಿಗ್ತಿರಲಿಲ್ಲ. ಆ ಕಾಲ ಇತ್ತು. ನಿಧಾನವಾಗಿ ಇದು ಯಾವಾಗ ಶುರುವಾಯಿತು, ಕೆಮಿಕಲ್ಸ್ ಹಾಕೋದೆಲ್ಲ ಅಲ್ಲಿಗೆ ಹೋಯ್ತು. ಅಲ್ಲಿ ಮಾವಿನಣ್ಣು ತಿಂದರೆ ನಿಮಗೆ ಇಡೀ ದಿವಸ ಕೈ ವಾಸನೆ ಹೋಗ್ತಿರಲಿಲ್ಲ, ಗೊತ್ತಾಯ್ತಾ? ಇಡೀ ಕೈ ತೊಡ್ ಎಷ್ಟು ತೊಳ್ಕೊಂಡ್ರೂ ಕೈ ವಾಸನೆ ಹೋಗೋದಿಲ್ಲ. ಇದು ವಾಸನೆ ಬಾಯಲ್ಲಿ ಇಟ್ಕೊಂಡಾಗ್ಲೂ ಬರಲ್ಲ, ಮೂರು ನೋಡಿ ಇಟ್ಕೊಂಡ್ರೆ ಬಾಯಿಸಿ ಬರೋದಿಲ್ಲ. ಅಷ್ಟು ಮಟ್ಟಿಗೆ ಅಂದರೆ ಎಲ್ಲ ಆರ್ಟಿಫಿಷಿಯಲ್ ಆದ್ರಿಂದ ಆ ಗುಣಗಳೇ ಬರೋದಿಲ್ಲ. ಅದರ ಬಯಸಿದ್ರೆ ಬಯಸ್ಬೋದು, ಬಟ್ ಮತ್ತೆ ಉಪಯೋಗಿಸ್ಬಾರ್ದು. ಅದು ಬಿಸಾಕಿ ನೆಕ್ಸ್ಟೇ ಬರಲ್ಲ, ಒನ್ ಟೈಮ್ ಅಷ್ಟೇ. ಅದಕ್ಕೆ ಅದು ಶುದ್ಧಿ ಎಂಬುದಿಲ್ಲ, ಬಿಸಾಕ್ಬಿಡೋದು ಅಷ್ಟೇ. ತುಂಬ ಸಮರ ಹಿಂದಿನ ಕಾಲ ಈಗ ಹೋಗ್ಬೇಕು, ಬಕೆಟ್ ಬಂದ್ಬಿಟ್ಟೆ. ಹಿಂದೆ ಬಕೆಟ್ ಇರಲಿಲ್ಲ, ಎಲ್ಲ ಇದ್ರಲ್ಲಿ ತರ್ತಿದ್ರು. ಯಾವುದು ಗಡಿಗೆ ಮಣ್ಣಿಂದನೆ ಡೈಲಿ ಬಿಸಾಕ್ಬಿಡೋದು ಅಷ್ಟೇ. ಮುಗಿದ ಮೇಲೆ ಎರಡು ಅಡ್ವಾಂಟೇಜ್, ಅದರಿಂದ ತೊಳೆ ಅರ್ಧ ಕೆಲಸ ಕಡಿಮೆ ಆಗೋದು. ಬಿಸಾಕ್ಬಿಟ್ಟು ತಷ್ಟು ಏನಾಗ್ತಿತ್ತು ಅದು? ಮತ್ತೆ ಮಣ್ಣು ಪ್ಲಾಸ್ಟಿಕ್ ಇದ್ದಾಗಲ್ಲ, ಅದು ಏನಾಗತ್ತೆ ಮತ್ತೆ ಅದು ತೇಜ ಮಣ್ಣ ಸೇರ್ಕೊಬಿಡುತ್ತೆ. ಅದೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ಆದ್ರಿಂದ ಆಗಿಂದೇನು ತುಂಬ ಸಮಸ್ಯೆಗಳು ಭಾರಿ ಕಡಿಮೆ ಇತ್ತು. ಈಗ ಇದೆಲ್ಲ ಉಪಯೋಗಿಸಿದ್ದಕ್ಕೆ ಸಮಸ್ಯೆ ತುಂಬ ಜಾಸ್ತಿ ಆಗಿಬಿಟ್ಟು ತ್ಯಾಜ್ಯದೇ ದೊಡ್ಡ ಸಮಸ್ಯೆ ಆಗಿದೆ. ಉಚ್ಛಿಷ್ಟಮಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಅಫಲಾಕಾಂಕ್ಷಿ ಫಿರಿಯಜ್ಞೋ ವಿಧಿ ದೃಷ್ಟೋ. ಇವ ಸೈನ್ಸ್ ಕೂಡ ಹೇಳುತ್ತೆ, ಫ್ರಿಡ್ಜಲ್ಲಿ ಇಟ್ಟ ಮಾತ್ರಕ್ಕೆ ಆಹಾರ ಕೆಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಏನಾಗಿದೆ ಅದು ಕೆಟ್ಟಿದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದು ಡಿಕಂಪೋಸಿಂಗ್ ಪ್ರೋಸೆಸ್ ಇದ್ದೇ ಇರುತ್ತೆ. ಅದು ಅದೇನಾಗುತ್ತೆ ಅಂದರೆ ನಿಮಗೆ ನೋಟಿಸಬಲ್ ಆಗೋದಿಲ್ಲ ಅಷ್ಟೇ. ಅದರಿಂದ ಡೇಂಜರ್ ಆ್ಯಕ್ಚುಯಲಿ ಅದು, ಗೊತ್ತಾಯ್ತಾ? ನಿಮಗೆ ಹಳೆ ಪದಾರ್ಥ ಅಂತ ಹೇಳಿ ಹಾಗೆ ಹಾಕಿದ, ಹಳಸಿದ್ದು ಗೊತ್ತಾಯ್ತು, ಬಿಟ್ಬಿಡ್ಬೋದು ನಿಮಗೆ. ಅದು ಗೊತ್ತಾಗೋದಿಲ್ಲ ಅದರಿಂದ ಏನಾಗುತ್ತೆ, ಇನ್ನು ಒಂದು ಪ್ರಿಸರ್ವೇಟಿವ್ ಇದ್ದ ಲೆಕ್ಕ ಅದು ಒಂದು, ಅದು ಸ್ಲೋ ಪಾಯ್ಸನ್ ಆದಾಗ ಆಗುತ್ತೆ. ಅರ್ಥ ಆಯ್ತಾ? ಸ್ಲೋ ಪಾಯ್ಸನ್ ಆದಾಗ ಆಗೋದ್ರಿಂದ ಯಾತಕ್ಕೆ ಹಿಂದಿನವರು ಸೈನ್ಸ್ ಗೊತ್ತಿಲ್ಲ ಅಂತ ಬಿಡಲಿಲ್ಲ ಅವರು. ಅದು ಎಫೆಕ್ಟ್ ಒಳ್ಳೇದಲ್ಲ ಅಂತ ಅಪ್ಲೈ ಮಾಡಲಿಲ್ಲ ಅಷ್ಟೇ. ಇಲ್ಲಿ ವಂಡರ್ಸ್ ಮಾಡ್ತಾ ಇದ್ರು. ಶಸ್ತ್ರಾಸ್ತ್ರ ಇವತ್ತೇನಿದೆ ಮಹಾಭಾರತ ರಾಮಾಯಣ ಕಾಲದ್ದು, ಇವತ್ತರಿಗೂ ಅಂತದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಡ್ವಾನ್ಸ್ ಆಗಿತ್ತು ಅದು. ಬಟ್ ಇದರಲ್ಲಿ ಯಾಕೆ ಮಾಡಲಿಲ್ಲ ಅಂದರೆ ಬೇಕಿಲ್ಲ ಇವೆಲ್ಲ ಕೂಡ. ಆರೋಗ್ಯ ಹಾನಿ ಮಾಡೋದ್ರಿಂದ ಮಾಡೋಕ್ಕೆ ಹೋಗಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರು ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಗೊತ್ತಿಲ್ಲ ಅಲ್ಲ, ಬೇಕಿಲ್ಲ ಅಂತ ಬಿಟ್ಟಿದ್ದವ್ರು. ಉಚ್ಛಿಷ್ಟಮ ಪಿಚಾ ಕೆಲವು ಮನೆ ಟಿವಿ ಇಟ್ಕೊಳ್ಳೋದಿಲ್ಲ, ಯಾಕೆಂದರೆ ಮಕ್ಕಳು ಕೆಟ್ಟೋಗ್ತಾರೆ ಅಂತೇಳಿ. ಟಿವಿ ತೊಗೊಳ್ಳೋ ದುಡ್ಡಿಲ್ಲ ಅಂತ ಅರ್ಥ ಅಲ್ಲ, ಟಿವಿ ವಿಷಯ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಬಟ್ ಅವ್ರ ಪರಿಣಾಮ ಒಳ್ಳೇದಲ್ಲ ಅಂತ ಇಟ್ಕೊಂಡಿರೋದಿಲ್ಲ ಹೊರತು, ಪಾಪ ತಿಳಿದ್ಬರಿ ದುಡ್ಡೇ ಇಲ್ಲ, ಇವ್ರಿಗೆ ಜ್ಞಾನನೆ ಇಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅರ್ಥ. ಪರ್ಪಸ್ ನೋಡ್ಬೇಕು ಯಾವುದಕ್ಕೋಸ್ಕರ ಅಂತೇಳಿ. ಉಚ್ಛಿಷ್ಟಮಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಅಫಲಾಕಾಂಕ್ಷಿ ಫಿರಿಯಜ್ಞೋ ವಿಧಿ ದೃಷ್ಟೋ ಯಯಿಜ್ಯತೆ. ಈ ಸೈನ್ಸ್ ಇನ್ವೆಸ್ಟ್ಮೆಂಟ್ ಏನು ಮಾಡೋಕೆ ಗೊತ್ತವರು, ಹಾಗಾಗಿ ಡಿಸ್ಅಡ್ವಾಂಟೇಜ್ ಹೇಳ್ದಾ ಬಂದುಬಿಟ್ರೆ ಹಾಗೂ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಬರುತ್ತೆ. ಬರೀ ಅಡ್ವಾಂಟೇಜ್ ಅಷ್ಟೇ ಇವ್ರು ಪ್ರೊಜೆಕ್ಟ್ ಮಾಡಿಬಿಟ್ಟಾಗ ಏನಾಗುತ್ತೆ, ಭ್ರಮೆ ಬರುತ್ತೆ. ಸರಿ ಅಂತ ತಪ್ಪು ಅಂತ ಗೊತ್ತಾಗುತ್ತೆ, ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ಬಿಡೋಕ್ಕಾಗೋದಿಲ್ಲ ಅದನ್ನು. ಆಗಲೇನೋ ಕಾಶಸ್ ಆಗಿದ್ದು ಬಿಟ್ಟರೆ ಎಷ್ಟೋ ಸಮಸ್ಯೆಗಳು ಬರೋದಿಲ್ಲ. ಅಫಲಾಕಾಂಕ್ಷಿ ಭಿ ಯಜ್ಞ, ಇದಿಷ್ಟು ಆಹಾರದ ಬಗ್ಗೆ ಆಯಿತು. ಈಗ ಅಫಲಾಕಾಂಕ್ಷಿ ಭಿ ಯಜ್ಞ ವಿಧಿ ದೃಷ್ಟೋ ಯಹ ಇಜ್ಜತೆ ಎಷ್ಟವ್ಯಮೇವೇತಿ ಮನಸ್ಸಮಾಧಾಯ ಸಾತ್ವಿಕ. ಇನ್ನು ಸಾತ್ವಿಕ ಯಜ್ಞ ಹೇಗೆ ಅಂದರೆ, ಅಫಲಾಕಾಂಕ್ಷಿ ಭಿ, ಫಸ್ಟ್ ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಬಂದಷ್ಟೇ ಏನಾಯ್ತು, ಅದು ಸಾತ್ವಿಕತ್ತ ಗಾನ್. ಆಮೇಲೆ ಯಜ್ಞ ಆಗಿರಬೇಕು ವಿಧಿದೃಷ್ಟ, ಅದು ಯಜ್ಞ ವಿಹಿತವಾಗಿರಬೇಕು, ಪ್ರೊಸೀಜರ್ ಕೂಡ ವಿಹಿತ ಆಗಿರಬೇಕು. ಯಜ್ಞ ವಿಹಿತ ಅಂಥೇಳಿ ಮಾಡೋ ಪದ್ಧ ವಿಧಿ ಬೇರೆ ವಿಧಾನ ಬೇರೆ, ಗೊತ್ತಲ್ಲ? ವಿಧಿ ಅಂದರೆ ತಿಂಗು, ವಿಧಾನ ಅಂದರೆ ಪ್ರೊಸೀಜರು. ಪ್ರೊಸೀಜರ್ ಕೂಡ ಹೇಗಿರಬೇಕು, ಬಡಿಸ್ಬೇಕಾದ್ರೆ ಊಟ ಸಾತ್ವಿಕ ಆಹಾರ ಬಡಿಸೋದಕ್ಕೊಂದು ಕ್ರಮ ಇದೆ, ಮತ್ತೆ ಬಡಿಸೋದಕ್ಕೆ ಕ್ರಮ ಇರೋದ್ರಿಂದ ಆ ಕ್ರಮದಲ್ಲಿ ಬಡಿಸಿದರೆ ಅದು ಸರಿ ಹೋಗೋದು. ಇದುವರೆ ನಿಷಿದ್ಧ, ಶ್ರಾದ್ದಕ್ಕೆ ಬಡಿಸೋದು ಬೇರೆ, ದೇವ ಕಾರ್ಯಕ್ಕೆ ಬಡಿಸೋದು ಬೇರೆ. ಅರ್ಥ ಆಯ್ತಾ? ದೇವತೆಗಳಿಗೆ ಬಡಿಸೋ ಕ್ರಮ ಬೇರೆ, ಉಪ್ಪೆಲ್ಲ ಹಾಕೋದಿಲ್ಲ ನೈವೇದ್ಯಕ್ಕೆ. ಮನುಷ್ಯರಿಗೆ ಬಳಸೋಕಾರ ಬೇಕದು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಬಳಸೋದಕ್ಕೊಂದು ಕ್ರಮ ಇದೆ. ಆ ಕ್ರಮ ಉಲ್ಲಂಘನೆ ಆದ್ರೆ ಏನಂತ ಕರೀತಾರೆ ಅದನ್ನ? ತಾಮಸ ಅಂತಾನೆ ಕರೆಯೋದು. ಮೈಲಿ ಅಂತ ಕರೆದು ಬಿಡ್ತಾರೆ. ಸರ್, ನೀವು ಒಳ್ಳೆ ಹಬ್ಬದ ದಿವಸ ಶ್ರಾದ್ದಕ್ಕೆ ಬಡಿಸ್ತಾ ಬಡಿಸಿಬಿಟ್ರೆ ಅಮಂಗಳ ಅಂತ ಕರೀತಾರ. ಗೊತ್ತಾಯ್ತಾ? ಅವನಿಗೆ ಗೊತ್ತಿಲ್ಲ ಆದ್ರಿಂದ ಅಮಂಗಳ, ಅವನಿಗೆ ಬಡಿಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ದಿನ ಬಡಿಸೋರು ಕರ್ಕೊಂಡ್ಬಿಡ್ತಾರಲ್ಲ ಇತ್ತೀಚೆಗೆ, ಅವತ್ತೇ ಅವ್ರು ಜನರಾಗಿ ಕರ್ಕೊಂಡ್ಬಂದಿರ್ತಾರೆ ಪಾಪ. ಆದ್ರಿಂದ ಅವ್ನು ಎಲ್ಲಿ ಪಾಯಸ ಇಲ್ಲ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ, ಈ ಉಪ್ಪಾಕಲ್ಲಿ ಪಾಯಸ ಹಾಕ್ಬಿಡ್ತಾನೆ, ಇಲ್ಲ ಹಾಕಲ್ಲಿ ಇನ್ನೊಂದು ಹಾಕ್ಬಿಡ್ತಾನೆ, ಅವ್ನಿಗೆ ಗೊತ್ತೇ ಇಲ್ಲ. ಇದು ಗೊತ್ತಾಗ ಕೆಲವರು ಬಂದ ಕೆಲವು ಟ್ರೈನ್ ಪೇರೆ ಮಾಡ್ತಾರೆ ಗೊತ್ತಾಗಬಾರದು ಅಂತೇಳಿ, ಕೆಲವರಿಗೆ ಹಾಗೆ ಬಂದ ಸಿಕ್ಕಾಕೊಂಡ್ಬಿಡ್ತಾನೆ. ವಿಧಾನ ಅಂತ ಶಬ್ದಕ್ಕೆ ಅದು ವಿಧಿ ವಿಧಾನ ನೋಡೋದಕ್ಕೆ ಎರಡು ಒಂದೇ ಕಂಡ ಕಾಣುತ್ತೆ. ವಿಧಿ ಬೇರೆ, ವಿಧಾನ ಈ ವಿಧಾನ ಮಾಡಬೇಕು ಅಂತ ಹೇಳಿದಾಗ ಪ್ರೊಸೀಜರ್ ಅಂತ ಅರ್ಥ. ಅಫಲಾಕಾಂಕ್ಷಿಭಿ ಆಮೇಲೆ ವಿಧಿ ದೃಷ್ಟ ಎರಡಾಯಿತು. ಎಷ್ಟವ್ಯಮೇವೇತಿ ಮನಃ, ವಯಸ್ಸೇವ ಮಾಡಲೇಬೇಕು, ಎಷ್ಟವ್ಯಮೇವ ಮಾಡಲೇಬೇಕು ಅಂತ ಮಾಡೋದೇ ಹೊರತು ಮಾಡಿದರೆ ಪರವಾಗಿಲ್ಲಲ್ಲ. ಯಜ್ಞ ಫಲ ಕರ್ಮ ಮಾಡಲೇಬೇಕು, ಫಲ ಕೇಳಲೇಬಾರದು. ಎರಡೆರಡು ಕರ್ಮ ಮಾಡಿದ ಫಲ ಕೇಳಿದ ಹೋಯ್ತು, ಫಲ ಬೇಡ ಕರ್ಮ ಬಿಟ್ಟ ಅದು ಹೋಯ್ತು. ವಿದ್ಯುಕ್ತವಾದ ಕೆಲಸಗಳನ್ನು ಮಾಡಬೇಕು ಅಂದ್ರೆ ಮಾಡಲೇಬೇಕು. ಮನಸ್ಸಮಾಧಾಯ, ಮನಸ್ಸನ್ನು ಏನು ಮಾಡಿದ? ಕಾನ್ಸಂಟ್ರೇಷನ್. ಸಮಾಧಿ ಅಂದ್ರೆ ಏನು? ಕಾನ್ಸಂಟ್ರೇಷನ್, ಅದು ಟೋಟಲ್ ಇನ್ವಾಲ್ವ್ಮೆಂಟ್ ಅಂತ ಮಾಡಬೇಕು. ಹೇಗೂ ಫಲ ಕೇಳೋದಿಲ್ಲ ಅಂತೇಳಿ ಏನು ಮಾಡಬಾರ್ದು? ಆಂಧ್ರ ದೇಶ ಜಾಬ್ ಅಂತೇಳಿ ಕೇರ್ಲೆಸ್ ಜಾಬ್ ಆಗಬಾರ್ದು. ಅದು ಆಂಧ್ರ ದೇಶ ಜಾಬ್ ಹೆಚ್ಚುವಲ್ಲ ಏನಾಗಿರ್ಬೇಕು? ಅದು ಕೇರ್ಫುಲ್ ಆಗಿರ್ಬೇಕೇ ಹೊರತು ಆದರೆ ಯಾರು ತೊಗೊಳೋದಿಲ್ಲ. ಆಗ ಆಧಾರ ಯಾರು ನರಿಳಿ ಬೇಡ ಹೋಗುತ್ತೆ, ಕಳಿಸಿಬಿಡ್ತಾರೆ ಆ ಕಡೆ. ಕೇಳೋದಿಲ್ಲ. ಹೌದು. ಅದು ಏನದು ಕೇಳ್ತಿರೋದು? ಅದು ಯಾವ್ದಕ್ಕೆ ಬೇಕು ಅಂತ ಕೇಳಿದ್ರೆ, ಆಫೀಸ್ ಕೆಲಸಕ್ಕೆ ಕೇಳಿದ್ರೆ ಹಾಗೆ ಹಾಗೆ. ನನಗೆ ಆಯುಷ್ಯ ಆರೋಗ್ಯ ಕೊಟ್ಟರೆ ಏನು ಮಾಡ್ತೇನೆ? ನನಗೆ ಸರಿ ಸರಿ ಮಾಡ್ತೀನಿ ಅಂತ. ಅದು ಫಲ ಅಲ್ಲ, ಅದು ಫಲಾಕಾಶ ಅಂತ ಕರೆಯೋದಿಲ್ಲ. ಡ್ರೈವರು ಹೇಳ್ತಾನೆ ಬರ್ತಾನೆ ಯಜಮಾನಿಗೆ, ಪೆಟ್ರೋಲ್ ಆಗಿದೆ ಯಾಕೆಂತ, ಏನಾದ್ರೆ ಫಲಾಪೇಕ್ಷೆ ಮಾಡ್ತೀನಿ ಅಂತ ಕೇಳಿದ್ರೆ ಹೊಸಾಯ್ತು. ಏನದು? ಪಾರ್ಟ್ ಆಫ್ ಹಿಸ್ ಡ್ಯೂಟಿ ಅದು. ಇಲ್ಲದವ್ರು ಮುಂದಕ್ಕೆ ಹೋಗೋದೇ ಇಲ್ಲ ಅದು. ಆಮೇಲೆ ಕೆಲವು ಕೆಟ್ಟೋಗಿದೆ ರಿಪೇರಿ ಮಾಡಿಸ್ಬೇಕು ಅಂತಾನೆ, ಯಾಕೆಲ್ಲ ಕೇಳಬಾರ್ದು ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಸೊ ಯಾವುದಮ್ಮ ಸಾಧನೆಗೆ ಅನಿವಾರ್ಯನೋ ಅದು ಪಾರ್ಟ್ ಆಫ್ ದಿ ನಿಮ್ಮ ಇದಾಗಿರೋದ್ರಿಂದ ಅದು ಫಲಾಪೇಕ್ಷೆ ಅಂತ ಅನಿಸೋದಿಲ್ಲ. ಅರ್ಥ ಆಯ್ತಾ? ಯಾವುದನ್ನು ನೀವು ನಿಮಗೋಸ್ಕರ ಕೇಳ್ಕೊತೀರಲ್ಲ ಅದು ತಪ್ಪು. ನಮಗೋಸ್ಕರ ಔಟ್ ಆಫ್ ದಿಯ ಕೇಳ್ತಾನೆ. ಈಗ ನನಗೆ ಆರೋಗ್ಯ ಕೊಡು, ಎಲ್ಲಿ ಸಿನಿಮಾಕ್ಕೆ ಹೋಗಬೇಕಾಗಿದೆ ಅಂತ ಕೇಳಿ ಅದು ಪರಿಚಯ ಆಯಿತು. ನಾನು ಯಜ್ಞ ಮಾಡಬೇಕಾಗಿದೆ ಕೊಡು ಅಂದ್ರೆ ತಪ್ಪಲ್ಲ. ಈ ಮೆಡಿಕಲ್ ಲೀವ್ ಕೂಡ ಯಾವುದು ಕೊಡ್ತಾರೆ ನಿಮಗೆ? ಕನ್ಸರ್ನ್ಡ್ ಪೀಪಲ್ಗೆ, ಕನ್ಸರ್ನ್ಡ್ ಇದಕ್ಕೆ ಕಂಡ್ಕೊಂಡದಕ್ಕೆಲ್ಲ ಕೊಡೋದಿಲ್ಲ. ಅದಕ್ಕೊಂದು ಗೌರ್ಮೆಂಟ್ ಏನು ಮಾಡಿದೆ, ಸರ್ಕಾರಕ್ಕೆ ನಮ್ಮ ಇದನ್ನು ನೋಡೇ ಮಾಡಿರೋದು, ದೇವರ ನಿಯಮ ನೋಡೇ ಮಾಡಿರೋದು. ಬೇರೆದಕ್ಕೆಲ್ಲ ಕೊಡೋದಿಲ್ಲ. ಪರ್ಪಸ್ ಕೇಳ್ತಾರೆ. ಯಾವುದಕ್ಕೂ ಕ್ಲಬ್ ತೆ ಓಪನ್ ಮಾಡ್ತೀನಿ ಅಂತ ಕೊಟ್ಟರೆ ಇವತ್ತು ಕೊಟ್ಬಿಡ್ತಾರೆ ಲೋನ್ನ. ಬಟ್ ಶಾಸ್ತ್ರ ಪ್ರಕಾರ ಕೊಡೋದಿಲ್ಲ. ನೀವು ಎಂಟೆಸ್ ಕಲ್ಯಾಣ ಮಾಡ್ತೀರಿ, ಯಾರೂ ಲೋನ್ ಕೊಡೋದಿಲ್ಲ. ಶ್ರೀನಿವಾಸ ಕಲ್ಯಾಣ ಮಾಡ್ತೀರಿ, ಒಬ್ಬೊಬ್ಬರು ಲೋನ್ ಕೊಡೋದಿಲ್ಲ. ಕ್ಲಬ್ ಮಾಡ್ತೀರಿ ಗ್ಯಾರಂಟಿ ಕೊಡ್ತಾರೆ. ವೈರ್ ಶಾ ಫ್ರೀ ಕೊಡ್ತಾರೆ ಬೇಕಾದ್ರೆ. ಕಾಲ ಉಲ್ಟಾ ಬರ್ತಾವೆ. ಶಾಸ್ತ್ರ ಪ್ರಕಾರ ಕೊಡಬಾರ್ದು. ಏನ ಅದರಲ್ಲೇ ನೈವೇದ್ಯ ವೈಷ್ಣವ್ಯ ಮಾಡಬೇಕು ಅದರಲ್ಲಿ. ವಾನಪ್ರಸ್ಥರೆಯೆಲ್ಲ ಅದೇನೆ, ವನ್ಯೈರ್ ದ್ರವ್ಯೈರ್ ವಿಧೀಯತೆ. ವಾನಪ್ರಸ್ಥರು ಬೇಯಿಸಿದ ತಿಂದು ಮಾಡಾಗಿಲ್ಲ ಅವರು. ಯಾಕೆ ಬೇಯಿಸಿದ ತಿನ್ನಬಾರದು? ವಾನಪ್ರಸ್ಥನಾದವನು ಏನು ಮಾಡಬಾರ್ದು? ಬೇಯಿಸಿದ ತಿನ್ನಬಾರ್ದು. ರಾಮದೇವ್ರು ಹೇಳ್ತಾರೆ, ವನವಾಸ ಕೊಟ್ಟರು ಗುಹ ಬಂದ, ಬೇಕಾಷ್ಟು ಪಕ್ಷಭೋಜ್ಯ ಮಾಡಿ ತಂದಿಟ್ಟ, ರಾಮದೇವ್ರು ತೊಗೊಳೋದಿಲ್ಲ ಅಂತ ಹೇಳಿದರು. ವನವಾಸ ಅಷ್ಟೇ, ಊಟ ಮಾಡ್ಬೋದಲ್ಲ ಅಂದರೆ ಇಲ್ಲ. ವನಕ್ಕೆ ಹೋದರೆ ವನದಲ್ಲಿ ಹೇಗಿರಬೇಕು ಹಾಗೇ ಇರಬೇಕೆ ಹೊರತು ಹಾಗೆ ಏನು ಮಾಡಬಾರ್ದು ಅದನ್ನು? ನಾವು ಚೇಂಜ್ ಮಾಡ ಆಹಾರ ಕೂಡ ಅದೇ ಇರಬೇಕು. ಆದ್ದರಿಂದ ನಾವು ಆಹಾರ ಅದನ್ನೇ ತೊಗೋತೀನಿ ಅಂತ ಹೇಳಿದ್ರು. ವ್ರತ ಅಂತ ಹೇಳಿಬಿಟ್ಟು ಇದು ಕೂತ್ಕೊಂಡ್ರೆ ಸಾಲ್ದು. ಏನು ಮಡಿ ಅಡಿಗೆ ಆದರೆ ವ್ರತದ ಅವನತ್ತ ಮಡಿಲಿ ಮಾಡ್ಕೊಂಡ್ಬಿಟ್ರೆ ಸಾಲ್ದು. ಏನಾಗಿರ್ಬೇಕದು? ಅಡಿಗೆ ಕೂಡ ವ್ರತದ್ದೇ ಆಗಿರಬೇಕೆ ಹೊರತು ಎಲ್ಲದಕ್ಕೂ ಮ್ಯಾಚಿಂಗ್ ಇರಬೇಕು. ಬೇಯಿಸಿದರೆ ವಾನಪ್ರಸ್ಥ ಅಲ್ಲ ಅವನು. ಬೇಯಿಸಿದರೆ ವಾನಪ್ರಸ್ಥ ಅಂತ ಹೇಳೋದಿಲ್ಲ. ಅದು 14 ವರ್ಷಗಳ ಕಾಲ ಹಾಗೆ ಇದ್ದಿದ್ದು. 14 ವರ್ಷಗಳ ಕಾಲ ಹಾಗೆ ಇದ್ದಿದ್ದೆ ಹೊರತು ಬೇರೆ ಅಲ್ಲ. ಅದು ಮಠಕ್ಕೆ ಊಟಕ್ಕೆ ಹೋಗ್ಬೇಕಾದ್ರೆ ರಥದಲ್ಲಿ ಮನೇಲಿ ಸ್ವಲ್ಪ ಏನೋ ಅನವರ್ಥ ತೊಗೊಂಡೋಗ್ಬಿಟ್ಟು ಹಾಕೊಂಡು ತಿನ್ನಬಾರ್ದು. ಅದು ಅಲ್ಲೇನೆ 60 ಕಾಲಕ್ಕೆಲ್ಲ ಈರುಳ್ಳಿ ಬೆಳೆ ಅಲ್ಲಿ ತಾವೇ ಹೋಗ್ಬಿಟ್ರೆ ಅದು ಬರೀ ಆಯ್ತಾ? ನಿಮ್ಮದಲ್ಲಿ ನಾ ಮಾಡ್ಕೊತೀನಿ, ನಿಮ್ಮ ಗಡ್ಡೆ ಹೋಗುತ್ತೆ ಅಂತ ಕೇಳಿದ್ರೆ ನಾನು ಅದಕ್ಕೊಂದು ಬೋರ್ಡ್ ಹಾಕ್ಬೇಕಾಗತ್ತೆ. ಬರೀಂದ ಥರ ಅಪಹಾರ ಅಲೋ ಮಾಡೋದಿಲ್ಲ ಅಂತೆ. ಇವತ್ತು ಆಸ್ಪತ್ರೆಗಳು ಮಾಡಿಬಿಟ್ಟಿದ್ದಾರೆ ಅದನ್ನು. ನಿಮ್ಮ ಫುಡ್ ಒಪ್ಪೋದಿಲ್ಲ, ಏನು ಮಾಡೋದು? ಅಲ್ಲೇ ತೊಗೊಬೇಕೋತಾರೆ. ಅದು ಬೇರೆ ಬಿಸಿನೆಸ್, ಅದೆಲ್ಲ ಕೂಡ ಅದು ಹಿತ ಅಂಬೋದು ಸೆಕೆಂಡರಿ. ತಮ್ಮ ವ್ಯಾಪಾರ ಆಗಲಿ ಅಂತ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಇಲ್ಲಿದ್ದು ಯಾಕಂದ್ರೆ ಏನಂದ್ರೆ ಉದ್ದೇಶ ಏನಂದರೆ ನೀವು ಕಂಟಾಮಿನೇಟ್ ಆಗಿ ಹೊರಗಿಂತ ಏನೋ ಆಗಿರಬಹುದು, ನಾವು ಇಲ್ಲಿ ಕೇರ್ ತೊಗೊಂಡಿರ್ತೀವಿ ಎಂಬುದು ಒಳ್ಳೆಯ ಕಾನ್ಸೆಪ್ಟ್. ಅದು ಮೋಸಕ್ಕೆ ಮಾಡಿದರೆ ತಪ್ಪಷ್ಟೇ. ಅದಕ್ಕೆ ಹೊರಗಿನ ಪದಾರ್ಥ ತಂತಿಲಕ್ಕೆ ಅವಕಾಶ ಇಲ್ಲ ಅಂತ ಹೇಳಬೇಕು. ಏನು ಹೌದು ಏನೇನೋ ಬಂದಿ ಎಲ್ಲ ರಿಲೇಟೆಡ್ ಅದು ಎಲ್ಲ ರಿಲೇಟೆಡ್ ಆಗಿ ಎಕ್ಸ್ಪ್ಲೈನ್ ಹೇಳಿ ಮಾಡಿದ್ರು. ಗೊತ್ತಾ? ಅರ್ಜುನನಿಗೆ ಗೊತ್ತಿರೋದನ್ನು ಹಿಂಟ್ ಮಾಡಿದ್ದಷ್ಟೇ. ಅದನ್ನೇ ಆಚಾರ್ಯ ಬರೀತಾರೆ, ವ್ಯಾಸರೂಪದಿಂದ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ತಾರೆ. ಅರ್ಜುನಿಗೆ ಇಷ್ಟೆಲ್ಲ ಅರ್ಜುನಿಗೆ ಹೇಳಿದ್ದಲ್ಲ, ಕೆಲವು ಎಕ್ಸ್ಪ್ಲೈನ್ ಮಾಡಿದ್ದು ನಮಗೆ ತಿಳಿಲಿ ಅಂಥೇಳಿ ಆ ಟೈಮಲ್ಲಿ ಹೇಳಿಲ್ಲ ಅದನ್ನು. ಬಟ್ ಇಂಟೆಂಡೆಡ್ ಅದು, ಕೃಷ್ಣ ರೂಪದಿಂದ ಹೇಳಿದ್ದು, ವ್ಯಾಸರೂಪದಿಂದ ಬರೆದಿದ್ದು. ಒಳಗೆ ಏನು ಅಭಿಪ್ರಾಯ ಇದೆ ಅದನ್ನು ಉಳಿದವರೆಲ್ಲ ತಿಳಿಯೋ ದೃಷ್ಟಿಯಿಂದಾಗಿ ಅದನ್ನು ಈ ಫಾರ್ಮಲ್ಲಿಟ್ರು. ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ ಆಚಾರ್ಯ, ಗೀತಾ ತಾತ್ಪರ್ಯ 2ನೇ ಅಧ್ಯಾಯದ 11ನೇ ಶ್ಲೋಕ ಶುರು ಮಾಡಬೇಕಾದ್ರೆ ಬರೀತಾರೆ. ಸಸವ ಬುಡದವರಿಗೆ ಪ್ರಶ್ನೆ ಉತ್ತರ ಕೊಡಕ್ಕೆ ಬರೋದಿಲ್ಲ ಆಚಾರ್ಯ, ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಕೊಟ್ಬಿಡ್ತಾರೆ. ಸಮಾಧಾಯ ಸಸಾತ್ವಿಕ ಅಭಿಸಂಧಾಯತು ಫಲಂ, ಮನಸ್ ಸಮಾಧಾಯ ಇಂಪಾರ್ಟೆಂಟ್, ಟೋಟಲ್ ಇನ್ವಾಲ್ವ್ಮೆಂಟ್ ಇರಬೇಕು. ಎಲ್ಲೋ ನೋಡ್ಕೋತಾ ಯಜ್ಞ ಮಾಡಿದರೆ ಯಜ್ಞ ಆಗೋದಿಲ್ಲ, ಅದು ಎಲ್ಲಿರ್ಬೇಕದು ಅದರಲ್ಲೇ ಮನಸ್ಸಿರಬೇಕು. ಮನಸ್ ಸಮಾಧಾಯ ಸಹ ಸಾತ್ವಿಕ ಅಭಿಸಂಧಾಯತು ಫಲಂ ದಂಭಾರ್ಥಮಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಮ್ಮ ಯಜ್ಞಂ ವಿಧಿ ರಾಜಸಂ. ಅಭಿಸಂಧಾಯತು ಫಲಂ, ಫಲದ ಅಪೇಕ್ಷೆ ಬಂತು, ಗ್ರೇಟ್ ಡೌನ್ ಆಯ್ತು, ಆಗಲೇ ರಾಜಸ ಆಯ್ತು. ದಂಭಾರ್ಥಮಿ ಚೈವ ಯತ್ ಏನ ಭರತ ಶ್ರೇಷ್ಠ ಅರ್ಜುನ, ಭರತರಲ್ಲಿ ಶ್ರೇಷ್ಠ, ಭರತ ಶ್ರೇಷ್ಠ, ಭರತ ವಂಶದವರಲ್ಲಿ ಏನಂತ ಹೆಸರು ಭರತರು ಅಂತ ಹೆಸರು, ಭರತ ವಂಶದವರಿಗೆಲ್ಲ ಭರತರು ಅಂತ ಹೆಸರು, ಅವರಲ್ಲಿ ಶ್ರೇಷ್ಠನಾದವನೇ ಅಂದರೆ ಅರ್ಜುನನಿಗೆ ಗುಂಪಿನಲ್ಲಿದ್ದಾರೆ. ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ ಅರ್ಜುನ ಒಬ್ಬನೇ ಶ್ರೇಷ್ಠ ಅಲ್ಲ, ಆಗ ರಾಜರಲ್ಲಿ ಫಸ್ಟ್ ಕ್ಲಾಸ್ ಕ್ಯಾಟಗರಿಯಲ್ಲಿ ಬರೋನೇ ಅಂತ ಅರ್ಥ. ಭೀಮಸೇನ ಅವರಿಗೆ ಹೇಳಿದಾಗ ರ್ಯಾಂಕ್ ಇದ್ದಾಗೆ, ಇವರಿಗೆಲ್ಲ ಹೇಳಿದಾಗ ಕ್ಲಾಸ್ ಇದ್ದಾಗ ಅಷ್ಟೇ. ಭರತ ಬರೀ ಭರತ ಅಂತ ಹೇಳಿದರೆ ಇದು ಕೋರ್ಸ್ ಅಷ್ಟೇ, ಬರೀ ಭರತ, ಭರತ ಶ್ರೇಷ್ಠ, ಭರತರಲ್ಲಿ ಹೇ ಭಾರತ ಇತ್ಯಾದಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಬರ್ತಾ ಬರ್ತಾ. ತಮ್ಮ ಯಜ್ಞಂ ವಿಧಿ ರಾಜಸಂ, ಅದನ್ನು ಯಜ್ಞೇನೋ ಸರಿ ವಿಧಾನ ಎರಡು ಸರಿ ಇದೆ, ಎರಡು ಮಿಕ್ಸ್ ದೊಡ್ಡ ಸೇರಿರೋದು ಎರಡು ದೊಡ್ಡ ದೋಷ ಅವನಿಗೆ, ಒಂದು ಫಲಾಪೇಕ್ಷೆ ಇರೋದು, ಇನ್ನೊಂದು ಪ್ರದರ್ಶನ ಇರೋದು. ನನ್ನಂತೆ ಯಜ್ಞ ಯಾರು ಮಾಡ್ತಾ ನೋಡಿಬಿಡ್ತೀನಿ, ಇವತ್ತು ನಾನು ಮಾಡಿ ತೋರಿಸ್ತೇನೆ ನೋಡೋದು, ಅದು ತಪ್ಪದು. ತಾನು ಮಾಡಲಿ ಎಲ್ಲ ಮಾಡಲಿ, ಅದ್ರ ಮೇಲೆ ಮಾಡಿದೆ ಕಾಂಪಿಟೇಷನಿಗೆ, ಆ ಭಾವನೆ ಬಂದರೆ ಹೊರಟೋಯ್ತು. ಅಭಿಸಂಧಾಯತು ಫಲಂ ದಂಭಾರ್ಥಮಿ ಚೈವಯತೆ, ಇವತ್ತು ಲೌಕಿಕದಲ್ಲಿ ಜೀವನ ಪೂರ್ತಿ ದಂಭಾರ್ಥನೇ ಆಗಿರೋದು. ಅವ್ರು ತನಗೆ ಬೇಕೋ ಬೇಡ, ಇನ್ನೊಬ್ರು ತೊಗೊಂಡಿದ್ರೆ ನಾನು ತಗೋಬೇಕಾದ್ರೆ, ಯಾಕಂದ್ರೆ ನಾನು ಕಡಿಮೆ ಅಂತ ಆಗಿಬಿಡಬಾರ್ದು. ಆ ಥರ ಮಾಡೋದ್ರೆ ತುಂಬ ತಪ್ಪದು, ಆ ಥರ ಕಂಪೇರ್ ಮಾಡ್ಕೊಳ್ಳೋದ್ರಲ್ಲೇ ಮನುಷ್ಯ ಸೋತು ಬಿಡ್ತಾನೆ, ಅವನಿಗೆ ಬೇಸಿದ್ರೆ ಇನ್ನೊಂದು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಆ ರೀತಿ ಇವತ್ತು ಓವರ್ಟೇಕಿಂಗ್ ಮಾಡೋಕೆ ಹೊರಟ್ರೆ ಅದು ಹೋಗ್ತಿರೋ ಸೂಪರ್ ಫಾಸ್ಟ್ ಕಾರು, ಇವೊಂದು ಟ್ರ್ಯಾಕ್ಟರ್ ಓವರ್ಟೇಕ್ ಮಾಡೋಕೆ ಹೋದ್ರೆ ಏನಂತಾರೆ ಅದನ್ನು, ಇಂಟೆನ್ಷನ್ ಇಟ್ ಸೆಲ್ಫ್ ಇಸ್ ವೆರಿ ಬ್ಯಾಡ್. ಯಾತಕ್ಕೆ ಅದು ಕೆಪ್ಯಾಸಿಟಿನೇ ಇಲ್ಲ ಅದಕ್ಕೆ, ಕೆಪ್ಯಾಸಿಟಿ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇ ವನ ಸಂಶಯ, ಅಯೋಗ್ಯ ಅವನು ಯೋಗ್ಯತೆ ಮೀರಿದ್ದನ್ನು ಎಂದೂ ಇಷ್ಟಪಡಲಿಕ್ಕೆ ಹೋಗಬಾರದು. ಅಲ್ಲಿ ಅದು ಇವತ್ತು ಜನ ಪಡ್ತಿರೋದು ಹಾಗೇನೇ. ಇವತ್ತು ಯಾರೋ ಕ್ಲಾಸನ್ ಆಫೀಸರು ಸಿಕ್ಕಾಬಟ್ಟೆ ಇದು ಅವನು ಮಾಡಿದ್ದು ನೋಡಿದ, ಇವನು ಎಸ್ ಡಿ ಸಿ ಬರೀ ಅಟೆಂಡರ್ ಇವನು, ಆ ಟೈಪ್ ನಾನು ಮಾಡ್ತೇನೆ ಅಂದ್ರೆ ಏನಾಗುತ್ತೆ ಅಲ್ಲಿಗೆ, ಇಲ್ಲ ಎಂಕ್ವೈರಿ ಬಂದು ಹಿಡಿದಾಗ್ತಾರೆ, ಇಲ್ಲ ಕೈ ಸಾಲ ಮಾಡಿ ಸಾಯ್ತಾರೆ. ಅದು ಮಾಡಲಿಕ್ಕೆ ಹೋಗ್ಬಿಡ್ತಾನೆ. ಯೋಗ್ಯತೆ ಎಂಬುದು ಯಥಾಶಕ್ತಿ, ಯಥಾಜ್ಞಪ್ತಿ, ಯಥಾ ವೈಭವ, ಮರಿಬಾರ್ದು. ತುಂಬ ಜನರು ಆರ್ಟಿಫಿಷಿಯಲ್ ಲೈಫ್ ಇದು, ಇನ್ನೊಬ್ಬರು ಮಾಡ್ತಾರೆ ಅಂತ ನಾವು ಮಾಡಿದರೆ ಆರ್ಟಿಫಿಷಿಯಲ್ ಲೈಫೇ ಇದು. ಏನ ಯೋಗ್ಯತೆ ಇದ್ರೆ ಮಾಡ್ಬೋದು, ಏನು ತಪ್ಪಲ್ಲ. ಬಟ್ ಯೋಗ್ಯತೆ ಮೆಥಡ್ ಇದೆ, ಮತ್ತೆ ಸುರು ಹೊಡೆ ಡ್ಯಾಶ್ ಕೊಟ್ಟು ಹೋಗೋದಲ್ಲ, ಸರಿಯಾದ ಪ್ರೊಸೀಜರಲ್ಲಿ ಹೋಗ್ಬೇಕಷ್ಟು. ಯಾವ ಕಾಲಕ್ಕೆ ತಗೋಬೇಕು, ಕೆಲಸ ಇರುತ್ತೆ ತೊಗೊಳಕ್ಕೆ ಹೋಗ್ತೇನೆ, ವೆಹಿಕಲ್ ಬಂದ್ಬಿಡ ತಕ್ಷಣ ಏನು ಮಾಡ್ತಾನೆ, ಆಗ ಮತ್ತೆ ನಿಲ್ಲಿಸ್ತಾನೆ. ಅಟ ಸರಿಯಾಗಿದ್ದಾಗ ಮಾಡ್ತಾನೆ, ಇಲ್ಲ ಹೋದ್ರೆ ಅದು ಅಟೆಂಪ್ಟ್ ಮತ್ತೆ ತಪ್ಪಾಗತ್ತೆ. ಅಭಿಸಂಧಾಯತು ಫಲಂ ದಂಭಾರ್ಥಮಿ ಚೈವ ಯತ್ ಯುಜ್ಯತೆ ಭರತ, ಉಳಿದೆಲ್ಲ ಕಾಮನ್ ಮೇಲೆ ಹೇಳಿದ್ದೇನೆ. ಭರತ ಶ್ರೇಷ್ಠ ತಮ್ಮಯಜ್ಞಂ ವಿಧಿ ರಾಜಸಂ, ಅದನ್ನು ರಾಜಸ ಯಜ್ಞ ಅಂತ ಕರೀತಾರೆ. ಇವತ್ತು ದುರ್ಯೋಧನ ಇದ್ದಾನೆ, ಪಾಂಡವರಿಗೆ ಯುದ್ಧ ಯಜ್ಞ ರಣ ಯಜ್ಞ ಎಂತ ಇದ್ದದು, ಪರಮಸಾತ್ವಿಕವಾದ ಯಜ್ಞ ಅದು. ದುರ್ಯೋಧನನಿಗೇನದು ಪರಮತಾಮಸ, ಯಾತಕ್ಕೆ ಬರೀ ಡಿಸ್ಟ್ರಕ್ಟಿವ್ ಅಪ್ರೋಚ್. ಪಾಂಡವರು ಯುದ್ಧ ಮಾಡಬೇಕಾದ್ರೆ ಏನಿದೆ ಇಲ್ಲಿ, ಕನ್ಸ್ಟ್ರಕ್ಟಿವ್ ಆಗಿದ್ದಾರೆ. ಇವನು ಏನ್ ಮಾಡ್ತಾರೆ, ರಾಜ್ಯ ಆಡ್ಬೇಕಾದ್ರೂ ಡಿಸ್ಟ್ರಕ್ಟಿವ್ ಆಗಿದೆ, ಇವರು ಡಿಸ್ಟ್ರಕ್ಟಿವ್ ಆಗಿದ್ದಾರೆ. ಹೇಳಲಿಲ್ಲ ಮರ್ಡರ್ ಮರ್ಡರರ್ ಇದ್ದಾನೆ, ಡಿಸ್ಟ್ರಕ್ಟಿವ್ ಆಗಿ ಬರ್ತಾನೆ. ಡಾಕ್ಟರ್ ಏನ್ ಮಾಡ್ತಾನೆ, ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ತಾನೆ. ಅರ್ಥ ಆಯ್ತಾ? ಇಬ್ಬರದ್ದು ಕೂಡ ಮಾಡೋದ್ ಕೆಲಸ ಇದೇನೆ, ಇಬ್ಬರು ಚಾಕುಗಳು ಓಪನ್ ಮಾಡ್ತಾರೆ, ಈ ಒಂದು ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್. ಪಾಂಡವರದೆಲ್ಲ ಆ ರೀತಿ ಇದ್ದಿದ್ರಿಂದ ಅದು ಧರ್ಮಾಧಿ ಯುದ್ಧ ಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನವೀದ್ಯತೆ, ಅತಿ ಶ್ರೇಷ್ಠವಾದ ಕೆಲಸ ಆಯಿತು. ಇವರಿಗೆ ಅತ್ಯಂತ ನಿಷಿದ್ಧವಾದ ಕೆಲಸ ಕೌರವರಿಗೆ. ಯಾತಕ್ಕೆ ಹೇಳಿದೆ ಅಂದರೆ, ಒಂದೇ ಯಜ್ಞ ಒಂದೇ ಯುದ್ಧ ಹೇಗೆ ಇಬ್ಬರಿಗೂ ಬೇರೆ ಬೇರೆ ಫಲ ಕೊಡ್ತಿದೆ? ಪಾಂಡವರ ಸೈಡಿಂದ ಪರಮಸಾತ್ವಿಕವಾದರೆ, ಕೌರವರ ಸೈಡಿಂದ ಪರಮತಾಮಸ ಆಯಿತು. ಅದಕ್ಕೆ ದಂಭಾರ್ಥಂ ಪಿಚ್ಚೆ, ಪಾಂಡವರು ದಂಭ ಗಿಂಬ ಏನೂ ಇಲ್ಲ, ಶುದ್ಧವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯುಜ್ಯತೆ ಭರತ ಶ್ರೇಷ್ಠ ತಮ್ಮಯಜ್ಞಂ ವಿಧಿ ರಾಜಸಂ ವಿಧಿಹೀನಂ, ಈಗ ತಾಮಸ ಬಂತು, ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಎಲ್ಲ ಮೈನಸ್ ಪಾಯಿಂಟ್ಗಳೇ. ಬಟ್ ಎಲ್ಲಿಂದ ಶುರು ಮಾಡಿದವನೀಗ, ವಿಧಿಹೀನಂ, ಅದು ಹೇಳೇ ಇಲ್ಲ. ಯಾವುದೋ ಒಂದು ವ್ರತ ನಮ್ಮ ಜನ ಹುಡುಕಿ ಹುಡುಕಿ ಮಾಡ್ತಾರೆ, ಯಾವ ಪುಸ್ತಕದಲ್ಲೂ ಬಂದಿರೋದಿಲ್ಲ ಅಂಥ ವ್ರತ ಅದು. ಅಸೃಷ್ಟಾನ್ನಂ, ಅನ್ನದಾನ ಮಾಡದೆ ಮಾಡ್ತಾನೆ. ಯಾವುದೇ ವ್ರತಕ್ಕೇನು ಸೇರಿಸ್ಬೇಕು, ಕೊನೆಗೆ ಒಂದು ಯಾವುದೇ ಮಂತ್ರ ಜಪ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಜಪ, ತರ್ಪಣ, ಹೋಮ, ಬ್ರಾಹ್ಮಣ ಭೋಜನ, ನಾಲ್ಕು ಸೇರಿದರೆ ಜಪ ಪೂರ್ತಿ ಆಗೋದು, ಇಲ್ಲದ್ರೆ ಆಗೋದಿಲ್ಲ. ಅದು ಅದರಲ್ಲಿ ಅಸೃಷ್ಟಾನ್ನಂ, ಅದು ಕೂಡ ಮ್ಯಾಚಿಂಗ್ ಮತ್ತೆ ಇವತ್ತು ವಿಷ್ಣು ಪಂಚಕಕ್ಕೆ ಒಂದೊಂದಕ್ಕೆ ಒಬ್ಬ ದಂಪತಿ ಆಗಬೇಕು, 60 ದಂಪತಿಗಳು ಬೇಕು, 60 ಉಪವಾಸ ಆಗಿರುತ್ತೆ. ಆದ್ದರಿಂದ ಮ್ಯಾಚಿಂಗ್ ಒಂದು ಎಷ್ಟು ಕೊಡ್ತಾರೆ ಅದ್ರ ಮೇಲೆ ಎಷ್ಟು ಬೇಕಾದಾಗ್ಬೋದು, ಮಿನಿಮಮ್ ಅಷ್ಟಾಗಬೇಕು. ಅದೇ ರೀತಿಯೇ ಆಪತ್ಕಾಲ ಆಸಕ್ತಿ ಇದ್ರೆ ಬೇರೆ, ಆ ಥರ ಒಂದು ನಿಯಮಗಳಿದೆ. ಆ ನಿಯಮದ ಪ್ರಕಾರ ಮಾಡಿದರೆ ಅಸೃಷ್ಟಾನ ಹಿಂದಿನ ಕಾಲದ ಪದ್ಧತಿ ಶತಪ್ರಸ್ಥ ಭೋಜನ ಅಂತ ಹೆಸರು. ಶತಪ್ರಸ್ಥ ಈಗೆಲ್ಲ ಪದಗಳು ಹೋಗಿಬಿಟ್ಟಿದೆ ಅದೆಲ್ಲ. ಶತಪ್ರ 100 ಜನ ಕೂಟ, ಶತಪ್ರಸ್ಥ ಪ್ರಸ್ಥ ಅಂದರೆ ಒಬ್ಬನು ಊಟ ಮಾಡೋದು. 100 ಜನ ಕೂಟ ಹಾಕಿಬಿಟ್ಟು ಅದೊಂದು ಯಜ್ಞದ ಕ್ವಾಂಟಿಟಿ. 5-6 ಜನಕ್ಕೆ 20 ಜನಕ್ಕೆ ಆದರೆ ಸಮಾರಂಭ ಅಲ್ಲ ಅದು. ಮಿನಿಮಮ್ ಎಷ್ಟಿರಬೇಕಲ್ಲಿ? 100 ಜನ ಇರಬೇಕು ಸಮಾರಂಭ ಅಂತ ಕರೆಸ್ಬೇಕಾದ್ರೆ. ಅದು ಶತಪ್ರಸ್ಥ ಭೋಜನ ಅಂತ ಕರೀತಿದ್ರು. ಅಸೃಷ್ಟಾನ್ನಂ, ಮುಂದೆ ಮಂತ್ರಹೀನಂ, ಮಂತ್ರಗಳೇ ಇಲ್ಲ, ಬರೀ ಮಾತೆ ಮಾತೆ ಮಂತ್ರ, ಅದಿಲ್ಲೇ ಇಲ್ಲ. ಕೆಲವರು ಇರ್ತಾರೆ ಅವ್ರು ಮಾಡ್ಸಕ್ಕೆ ಬರೋದೇ ಇಲ್ಲ. ಆಚಮನ ಮಾಡಿ, ಆ ಪಾತ್ರೆಯಲ್ಲಿಡಿ, ಇದನ್ನ ಅಲ್ಲಿಡಿ, ಅದಾಯ್ತಾ ನೋಡ್ಕೊಂಬ ಹೋಗಿ ಬರದೇ ಮಂತ್ರ ಮತ್ತೆ ಮತ್ತೆ ಆಚರಣೆ ಪ್ರಾಣಾಯಾಮ ಅಷ್ಟೇ, ಏನು ಬರೋದಿಲ್ಲ ಅವರಿಗೆ. ಅದಕ್ಕೆ ಅಮಂತ್ರ ಮಂತ್ರಹೀನಂ, ಮಂತ್ರ ಅದು ಮಂತ್ರ ಇರಬೇಕಷ್ಟೇ ಇಲ್ಲ, ರಿಲೆವೆಂಟ್ ಮಂತ್ರ ಇರಬೇಕು. ಯಾವುದೋ ಬರೀತಾನೆ ಶರಶ್ಚಂದ್ರ ಅಂತ ನಾವೆಲ್ಲ ಬರೀತಾನಂತ, ನಾವೆಲ್ಲೇ ಯಾರೋ ಮದುವೆ ಮಾಡ್ಸಕ್ಕೆ ಹೋಗಿರ್ತಾರೆ, ಪುರೋಹಿತ ಅವನು ಜನಗಳ ಬರ ಹಸಿಬಿಡ್ತಾರೆ ಗೊತ್ತಾಯ್ತಾ. ಎಲ್ಲ ಟ್ರೈಬಲ್ ಏರಿಯಾ ಅದು, ಎಲ್ಲ ಗುಡ್ಡಗಾಡು ಜನಗಳು ಪಾಪ, ಅದ್ರ ಮೇಲೆ ತಾಳಿ ಕಟ್ಬಿಡ್ತಾರೆ ಅಷ್ಟೇ ಅವರು. ಇವನು ನೋಡಿದ್ರೆ ಜನಗಳ ಮನೆ ಹೇಳೋದು ಅಂತ ಸ್ಥಿತಿ. ಮದುವೆ ಎಲ್ಲ ಮದುವೆ ಪವಮಾನ ಹೋಗ್ಬೇಕು, ವಾಯಸ್ತುತಿ ಹೇಳಿ ಪವಮಾನ ಬಳಸ್ತವರಿದ್ದ. ಅದೇ ಎಲ್ಲ ಮೋಸ 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 ಆಗಿರಬಾರ್ದು. ಅವನು ಆಮಂತ್ರ ಹೇಳಬೇಕು, ಅಷ್ಟರ್ತೇನೆ ಹೇಳಬೇಕು, ಇಲ್ಲವರೆ ಅವ್ರು ಹೇಳಿದ್ರೆ ಮಾಡಿಸ್ತಾರೆ, ಬೇಗ ಮಾಡಿಸಿ ಮಾಡ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಡ್ಬೇಕು. ಆಚಾರ ಡಾಕ್ಟರ್ ಅರ್ಜೆಂಟ್ ಆಪರೇಷನ್ ಮಾಡಿದ್ರೆ ಮಾಡೋಕ್ಕಾಗತ್ತಾ? ಅವನಿಗೆ ತನ್ನ ಓನ್ ಟೈಮ್ ಹೇಗೆ ಕೊಡಬೇಕು ಆಪರೇಷನ್ಗೆ, ಓನ್ ಟೈಮ್. ಇದಕ್ಕೆ ಇಷ್ಟೊತ್ತಿಗೆ ಮಾಡಿದರೆ ಮಾಡೋದಿಲ್ಲ, ಈ ಕಾಲಕ್ಕೆ ಮಾಡಬೇಕು, ಅಷ್ಟೊತ್ತಿಗೆ ಮಾಡಬೇಕು. ನಮ್ಮ ನಿಮ್ಮ ಕೈಯಲ್ಲಿಲ್ಲ ಅದು, ನಮ್ಮ ಕೈಯಲ್ಲಿದೆ ಅಂತ ಹೇಳಬೇಕು. ಇವ್ರು ಹಾಗಲ್ಲ, ಅವ್ರಿಗಿಂತ ಫಾಸ್ಟ್ ಇರ್ತಾರೆ ಅವ್ರು ಹೇಳಿದರೆ. ಹಾಗೆಲ್ಲ ಮಾಡಿದರೆ ಇವ್ರಿಗೂ ಪಾಪ ಅವರಿಗೂ ಪಾಪ. ಅದಕ್ಷಿಣಂ, ದಕ್ಷಿಣ ಇಲ್ಲದೆ ಹೋದರೂ ಕೂಡ ಏನದು? ತಾಮಸ ಯಜ್ಞ. ಅಲ್ಲೂ ಕೂಡ ಪ್ರಪೋರ್ಷನ್ ದಕ್ಷಿಣೆ. ಮತ್ತೆ ಯಾವ ಕಾರ್ಯ ಮಾಡ್ತಾ ತಕ್ಕಂಥ ದಕ್ಷಿಣೆ ಕೊಡಬೇಕೇ ಹೊರತು ಯಾವ್ಯಾವುದಕ್ಕೆ ಆಗಲೇ ಕೊಡಬೇಕಂತ ಆಮೇಲೆ ಕೊಡ್ತೇನೆ ದಕ್ಷಿಣೆ ಅಲ್ಲ ಅದು. ಯಾವಾಗ ಕೊಡಬೇಕಾದ್ರೆ ಆ ಕಾಲಕ್ಕೆ ಕೊಡಬೇಕು. ಫೀಸು ಆ ಕಾಲಕ್ಕೆ ಕೊಡಬೇಕೇ ಹೊರತು ಆಮೇಲೆ ಕೊಡ್ತೇನೆ ಅಂದರೆ ಇನ್ವ್ಯಾಲಿಡ್ ಅದು. ಆ ಕಾಲ ಕೊಟ್ಟ ಪರ್ವಕಾಲ ಅದು. ಆ ಪರ್ವಕಾಲದಲ್ಲಿ ಕೊಟ್ಟ ಬರೋ ಪುಣ್ಯ ಯಾವಾಗ ಬರೋದಿಲ್ಲ? ಆಮೇಲೆ ಕೊಟ್ಟರೆ ಬರೋದಿಲ್ಲ. ಅದಕ್ಕೆ ಅದೆಲ್ಲ ರೆಡಿ ಇರಬೇಕು ಫಸ್ಟ್, ಇಲ್ಲ ಹೋದರೆ ತಪ್ಪದು. ಅದಕ್ಷಿಣಂ, ಅಲ್ಲೂ ಅಷ್ಟೇ, ಯಾವ ಕಾರ್ಯಕ್ಕೋಸ್ಕರ ಯಾವಾಗ ಎಲ್ಲಿ ಅದ್ರ ತಕ್ಕಂತೆ ಮಾಡಬೇಕೇ ಹೊರತು ಯಾವಾಗ ಆಮೇಲೆ ಕೊಡಬಹುದು ಗೊತ್ತಾ? ಆಸಕ್ತಿ ಇದ್ದವರು ಅದು ಕೊಡಬೇಕಾಗಿದೆ. ಗೋದಾನ ಮಾಡಬೇಕೀಗ, ಗೋದಾನ ಮಾಡಲಿಕ್ಕೆ ದುಡ್ಡು ವಸ್ತುವ ಇದ್ದಾನೆ. ಉದಾಹರಣೆಗೆ ಕೃಷ್ಣಾವತಾರ ಆಯಿತು, ಹುಟ್ಟಿದ ತಕ್ಷಣ ಗೋದಾನ ಮಾಡೋಕ್ಕಂತ ನಿಯಮ ಇದೆ. ಆ ಜೈಲಲ್ಲಿದ್ದಾನೆ, ಏನು ಇಲ್ಲ, ಹೇಗೆ ಮಾಡಬೇಕೀಗ? ಅದು ಇದೆ ಸಂಕಲ್ಪ ಮಾಡಿಬಿಟ್ಟ. ಯಾವಾಗ ಕೊಟ್ಟ? ಸರಿ ಹೋದ ತಕ್ಷಣ ಕೊಟ್ಬಿಟ್ಟ. ಅದನ್ನು ಲಾಂಗ್ ಟೈಮ್ ಇಟ್ಕೊಳ್ಳೋಗಿಲ್ಲ. ಮತ್ತೆ ಅದು ಯಾವಾಗ ಮಾಡಿರ್ತಾರೋ ಅದಕ್ಕೆ ಪ್ರತ್ಯಾಮ್ನಾಯ ಅಂತ ಏನು ಮಾಡಿರ್ತಾರೆ ಆ ಕಾಲಕ್ಕೆ ಕೊಡಬೇಕು. ಆಮೇಲೆ ಕೊಟ್ಟರೆ ಮತ್ತೆ ಇನ್ವ್ಯಾಲಿಡ್, ಅದು ಆ ಕಾಲದಲ್ಲೇ ಕೊಡಬೇಕು. ಅದೆಲ್ಲ ನಿಯಮಗಳಾದ್ದರಿಂದ ಅದಕ್ಷಿಣಂ ಶ್ರದ್ಧಾವಿರಹಿತ ಅಥವಾ ಪ್ರಪೋರ್ಷನ್ ಇಟ್ಕೊಡ್ಲಿಲ್ಲ ಅದು ಮತ್ತೆ ಹೋಯ್ತಲ್ಲಿ. ಪಾಂಡವರು ದಕ್ಷಿಣೆ ಹೇಗೆ ಕೊಟ್ಟರು ಅಂದರೆ ಆಚಾರ್ಯ ಬರೀತಾರೆ, ಒಂದೇ ಯಾಗಕ್ಕೆ ಎಷ್ಟು ಕೊಡಬೇಕೋ ಆದರೆ 3ರಷ್ಟು ಕೊಟ್ಟರು. 3ರಷ್ಟು ಕೊಟ್ಟಿದ್ದಕ್ಕೆ ಅವ್ರ ಯಜ್ಞಕ್ಕೆ ಏನಂತ ಹೆಸರು ಬಂತು ಗೊತ್ತಾ? ಬಹುಸುವರ್ಣಕ ನಾಮಧೇಯಂ ಆಚಾರ ಹೇಳ್ತಾರೆ. ಒಂದೊಂದು 3 ಪಟ್ಟಾಯ್ತಂತೆ ಅವ್ರು ಮಾಡಿದ ಅಶ್ವಮೇಧ ಯಾಗ. ಒಬ್ಬರಿಗೆ 1ರಂತೆ ಮಾಡಿದ್ದಕ್ಕೆ 5 ಮಾಡಿದರು. ಎಷ್ಟು ಫಲ ಕೊಡ್ತು ಗೊತ್ತಾ? ಅದು 15 ಅಶ್ವಮೇಧ ಯಾಗ ಆಯಿತು ಅಂತ ಆಚಾರ ಹೇಳ್ತಾರೆ. ಮಹಾಭಾರತ ಹೇಳ್ತಾ ಅವ್ರು ಹೇಳ್ತಾರೆ. ನಮ್ಮ ಜನ ಕಡಿಮೆ ಮಾಡಿಬಿಟ್ಟಾಗ ಅದು ರೆಡ್ಯೂಸ್ ಆಗಿಬಿಡುತ್ತೆ. ಎಷ್ಟು ಕಟ್ಟಬೇಕು ಅಷ್ಟು ಕಡಿಮೆ ಕೊಟ್ಬಿಟ್ರೆ ಯಾಗದ ಕಡಿಮೆ, ಅಷ್ಟೇ ಕೊಟ್ಟರೆ ಪೂರ್ಣ ಪುಣ್ಯ, ಕಡಿಮೆ ಕೊಟ್ಟರೆ ಪುಣ್ಯ ಹ್ರಾಸ, ಹೆಚ್ಚು ಕೊಟ್ಟರೆ ಪುಣ್ಯ ಯಾಡಾಗ್ತಾ ಹೋಗುತ್ತೆ. ಅದಕ್ಕೆ ಒಂದೇ ಸರ್ತಿ ಮಾಡಿದರೂ ಕೂಡ 100 ಸರ್ತಿ ಒಬ್ಬರು ಮಾಡಿರ್ತಾನೆ, ಒಂದೇ ಸರ್ತಿ ಮಾಡ್ತಾನೆ. ಇವ್ರು 1 ಸರ್ತಿ ಮಾಡಿದ ಪುಣ್ಯ ಅಷ್ಟು ಜಾಸ್ತಿ ಇರುತ್ತೆ. ಅದಕ್ಕೆ ಅಂದರೆ ಆ ಕ್ವಾಲಿಟಿ ಮೇಂಟೈನ್ ಮಾಡ್ತಾನೆ ಇವನು. ಅವನ ಕ್ವಾಲಿಟಿ ಎಂಥದ್ದು ಅಂದರೆ ಪ್ರತಿ ಸರ್ತಿನೂ ಇದೇನೆ, ಒಂದೊಂದೇ ಚಮಚ ಹಾಕ್ತಿದ್ರೆ ಎಷ್ಟೊತ್ತು ಇರ್ತ ಊಟ ಮಾಡಬೇಕು ಅವನು. ದ್ವಾಸ್ಯ ಪಾಣ್ಯ ಕೂತವನಿಗೆ ಸಣ್ಣ ಚಮಚದಲ್ಲಿ ಸಾರ ಹಾಕಲ ಅಂತ ಕೂತ್ಕೊಂಡ್ರೆ ಎಷ್ಟಿಟ್ಟು ಬರುತ್ತೆ? ಆ ಪ್ರಪೋಸ್ಟ್ ಇಟ್ಟಿರ್ಬೇಕು. ಆಗುತ್ತೆ, ದೊಡ್ಡದ್ರು ಹಂಡೆ ಸುರಿದ್ರು ಕಷ್ಟ, ಚಮಚಲ್ಲಿ ಹಾಕಿದ್ರು ಕಷ್ಟ. ಏನು ಮಾಡ್ತಾನೆ? ಸ್ಟ್ಯಾಂಡರ್ಡ್ ಇಟ್ಕೊಂಡಿರ್ತಾರೆ. ಆ ಟೈಪ್ ದಕ್ಷಿಣೆ ಕೂಡ ಆ ಥರ ಇದ್ರೆ ಮಾತ್ರ ಫಲ, ಇಲ್ಲದೆ ಹೋದ್ರೆ ಫಲ ಇಲ್ಲ. ಹಾಂ, ಅದು ಇಂದ ಹೇಳಿಬಿಟ್ಟಿದ್ದಾರೆ ಅದನ್ನೆಲ್ಲ. ಪ್ರತಿಯೊಂದು ಯಜ್ಞಯಾಗಕ್ಕೂ ಕೂಡ ಯೂನಿಟ್ ಹೇಳಿರ್ತಾರೆ, ಪ್ರತಿಯೊಂದು ಕಾರ್ಯಕ್ಕೂ ಇಷ್ಟು ಕೊಡಬೇಕು ಅಂತ ಹೇಳಿಬಿಡ್ತಾರೆ. ಅಶ್ವಮೇಧಕ್ಕೆ ಎಷ್ಟು, ಇದಕ್ಕೆಷ್ಟು, ರಾಜಸೂಯಕ್ಕೆ, ರಾಜ್ಯಕ್ಕೆ ಆಚಾರ ಹೇಳ್ತಾರೆ. ಸರ್ವಸ್ವ ದಕ್ಷಿಣ ಅಂತ ಹೇಳಿದ್ದಾರೆ. ರಾಜಸೂಯಾಗಿ ಮಾಡಿ ಏನು ಕೊಡಬೇಕು ಅವರು? ಸರ್ವಸ್ವ ದಾನ. ಪಾಂಡವರು ಮಾಂಗಲ್ಯ ಮಾತ್ರಂ ದಯಿತಾ ಶರೀರೆ, ಅವರ ಪತ್ನಿಯರ ಕೊರಳಲ್ಲಿ ಮಾಂಗಲ್ಯ ಒಂದು ಬಿಟ್ಟು ಎಲ್ಲ ಕೃಷ್ಣಾರ್ಪ ಅಂತ ಕೊಟ್ಬಿಟ್ರು. ಸರ್ವಸ್ವ ದಾನ ಅದು ಆ ಯಜ್ಞಕ್ಕೆ ತಕ್ಕಂತೆ ಮಾಡೋದು. ಕೆಲವಕ್ಕೆ ಇಷ್ಟೇ, ಜಾಸ್ತಿ ಇಲ್ಲ. ದಂಭಾರ್ಥಮ ವಿಚೈ ವಯತ್ ಇಜ್ಜತೆ ಭರತ ಶ್ರೇಷ್ಠ ಮಂತ್ರಹೀನ ಮದಕ್ಷಿಣಂ. ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ದೋಷ ಶ್ರದ್ಧಾವಿರಹಿತಂ, ಅವ್ರು ನಂಬಿಕೆನೇ ಇಲ್ಲ ಯಜ್ಞದ ಬಗ್ಗೆ, ನಂಬಿಕೆ ಕೂಡ ಇಲ್ಲ. ದುರ್ಯೋಧನ ಪೌಂಡರೀಕಾಗಿ ಮಾಡಿದ ಯಜ್ಞ ಬೆಸ್ಟ್ ಅದು. ಅಲ್ಲಿ ಏನಾಗಿದೆ, ಯಜ್ಞ ಮಾತ್ರ ಒಳ್ಳೆಯದೇ, ವಿಧಾನ ಯಾವ್ಯಾವುದಿಲ್ಲ. ಅದು ಸಿಂಪಲ್ ಅಂದರೆ ಅದು ಪುಂಡರೀಕ ಯಾಗ. ಪುಂಡರೀಕಾಚಾರಿಗೆ ಇನ್ವಿಟೇಷನ್ ಇಲ್ಲ, ಕತೆ ಮುಗಿತಲ್ಲ. ಇನ್ನೆಂಥ ಯಾಗ ಇರಬೇಕು? ಅದು ಕೃಷ್ಣನಿಗೆ ಇನ್ವಿಟೇಷನ್ ಇಲ್ಲ, ಗೌರವ ಇಲ್ಲ. ಮಾಡಕ್ ಸಾಧ್ಯ ಇಲ್ಲ. ಅವನ ಉದ್ದೇಶ ಇಷ್ಟೇ, ರಾಜಸೂಯಾಗ ಪಾಂಡವರು ನಾನು ಮಾಡಬೇಕು ಅಂತ ಹೊರಟ, ದಂಭಾರ್ಥಂ ಮಾಡ್ದ, ಫಲಾಪೇಕ್ಷೆ ಇಟ್ಕೊಂಡ, ಎಲ್ಲ ಸೇರಿದ್ದೆ, ದಕ್ಷಿಣೆ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಮುಗಿಸ್ಕೊಂಡು ಹೊರಟೋದು. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ, ಅದು ತಾಮಸವಾಗುತ್ತಾದ್ದರಿಂದ ಆ ಮೂರು ಯಜ್ಞಗಳ ವಿಭಾಗ ಹೇಳಿದರು. ಅದರ ವಿಸ್ತಾರ ಮತ್ತೆ ನಾಳೆ ನಾಳೆ ದೂರಲ್ಲಿ ಇರೋದಿಲ್ಲ, ಪಾಠ ಇರೋದಿಲ್ಲ, ಶುಕ್ರವಾರ ಶುಕ್ರವಾರ ಕಂಟಿನ್ಯೂ ಆಗುತ್ತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾಧಿತರಥಶ್ಚಾತ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸಾಮ್ನಾಶ್ರೇಣ ಸದಾ ನಿರಸ್ತ ಕುಹಕಂ.